ಶಿರಶ್ಯೋದಯ ಮಾತನೋಟಿ ತದನು ಪ್ರಾಣಂ ವಿಧತ್ತೇ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ಭಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಕದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವನಿಗೃಹತೆ ವಾಣಿತೇ ಕರಭಣ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರಣಮ್ಯ ಶಿರಸಾ ಗುರು ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯ ಪದವಾಕ್ಯ ಓಂ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣ. ವೇದಗಳು ನಿತ್ಯ ಆಗಲಿಕ್ಕೆ ವರ್ಣನಿತ್ಯತ್ವ ಬೇಕೇ ಬೇಕು ಅನ್ನೋದಕ್ಕೋಸ್ಕರವಾಗಿ ವರ್ಣನಿತ್ಯತ್ವವನ್ನು ಸಮರ್ಥನೆ ಮಾಡ್ತಾ ಉಚ್ಚಾರಣೆ ಮಾಡಿದಾಗ ವರ್ಣಗಳು ಹುಟ್ಟುತ್ತವೆ, ಉಚ್ಚಾರಣೆ ನಿಲ್ಲಿಸಿದಷ್ಟು ವರ್ಣಗಳು ಹೋಗಿಬಿಡೋದ್ರಿಂದ ವರ್ಣಗಳು ಅನಿತ್ಯ ಅಂತ ವಾದವನ್ನು ಮಾಡಿದರೆ ಹೇಳಿದರು. ವರ್ಣಗಳು ಅನಿತ್ಯ ಅಲ್ಲ, ಉಚ್ಚಾರಣೆ ಎಂಬುದು ವ್ಯಂಜಕ ಪದಾರ್ಥ ಅಷ್ಟೇ. ವರ್ಣಗಳು ನಿತ್ಯ. ಆ ಉಚ್ಚಾರಣೆ ಮಾಡಿದಾಗ ಅಭಿವ್ಯಕ್ತವಾಗಿ, ಉಚ್ಚಾರಣೆ ಮಾಡಿದಾಗ ಅಭಿವ್ಯಕ್ತವಾಗೋದಿಲ್ಲ ಅಷ್ಟೇ ಹೊರತು ಅವುಗಳ ನಿತ್ಯತ್ವವನ್ನು ಒಪ್ಪಲೇಬೇಕು ಅಂತ ಹೇಳಿದರು. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಯಾವುದು ಅಂದರೆ ಪ್ರತ್ಯಭಿಜ್ಞ ತದೇ ವೇದಂ ವಚನಮಿತಿ ಪ್ರತ್ಯಭಿಜ್ಞಾ ವಿರೋಧ. ಅದಕ್ಕೆ ನಾವು ಅನಿತ್ಯತ್ವವನ್ನು ಹೇಳಿದರೆ ಪ್ರತ್ಯಭಿಜ್ಞಾಕ್ಕೆ ವಿರೋಧ ಬರುತ್ತೆ ಅಂತ ಹೇಳಿ, ಆಗ ಪ್ರತ್ಯಭಿಜ್ಞಾನ ಭ್ರಾಂತಿ ಅಂತ ಹೇಳ್ತೇನೆ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ. ಅಂದರೆ ಸಾದೃಶ್ಯಾತ್ ಪ್ರತ್ಯಭಿಜ್ಞ ಭ್ರಾಂತಿ ರೀತಿ ವಾಚ್ಯಂ ಸೋಯಂ, ಆ ರೀತಿ ಭ್ರಾಂತಿ ಅಂತ ಕರೆಯೋದಾದರೆ ಸೋಯಂ ದೇವದತ್ತ ಇತ್ಯಾದಿರಪಿ ತಥಾತ್ವ ಪ್ರಾಪ್ತಿ ಸೋಯಂ ದೇವದತ್ತ ಇತ್ಯಾದಿ. ನಮಗೆ ಪ್ರತ್ಯಭಿಜ್ಞ ಬರ್ತಾನೆ ಇರುತ್ತೆ, ಆ ಮಾತು ಉಪಯೋಗಿಸ್ತಾ ಯಾರು ಇರೋದೇ ಇಲ್ಲ. ಅವು ಕೂಡ ಭ್ರಾಂತಿನಾ ಅಂತ ಕೇಳಿದರೆ ಭ್ರಾಂತಿ ಅಲ್ಲ, ಅದು ಭ್ರಾಂತಿ ಅಲ್ಲ ಅಂದಮೇಲೆ ಇದು ಭ್ರಾಂತಿ ಅಲ್ಲ. ಇಲ್ಲ ದೇವ್ ಕೆಲವು ವ್ಯತ್ಯಾಸಗಳಾಗುತ್ತೆ ವರ್ಣ ಉಚ್ಚಾರಣೆಯಲ್ಲಿ, ಗಟ್ಟಿಯಾಗಿ ಹೇಳೋದು ಮೆಲ್ಲ ಹೇಳೋದು ಆ ರೀತಿ ಹೇಳೋದು ಅಂತ ಕೇಳಿದರೆ ಅದು ಪ್ರತ್ಯಭಿಜ್ಞಾಕ್ಕೆ ವಿರೋಧ ಅಲ್ಲ. ದೇವದತ್ತನಲ್ಲೂ ಕೂಡ ಅನೇಕ ವಿಧವಾದ ವ್ಯತ್ಯಾಸಗಳಿದ್ದರೂ ಕೂಡ ದೇವದತ್ತ ದೇವದತ್ತನೇ ಹೇಗೋ ಅದೇ ರೀತಿಯಲ್ಲಿ ಉಚ್ಚಾರಣೆಯಲ್ಲಿ ಅನೇಕ ಪ್ರಭೇದಗಳಿದ್ದರೂ ಕೂಡ ಆ ವರ್ಣಗಳು ವರ್ಣಗಳೇ. ಆದ್ದರಿಂದ ವರ್ಣಗಳೆಲ್ಲ ಏನವು ನಿತ್ಯ ಎಂಬುದನ್ನು ತಿಳಿಸಿದೆ. ಆಗ ಅನೇಕ ಮತ್ತೆ ಪ್ರಶ್ನೆಗಳನ್ನು ಹಾಕೋತಾ ಇದ್ದಾರೆ. ಪಾರ್ಥಿವಂ ಹಿ ಸರ್ವಂ ಪೂರ್ವಾಪರ ಕಾಲ ವಿಕಲ ಕಾಲವರ್ತಿತ್ವ ಕ್ಷಣಿಕತ್ವ ಬೌದ್ಧೈರಂಗೀಕೃತ. ಈಗ ಬೌದ್ಧ ಮತದ ವಿಚಾರ ಬಂತು. ಪೂರ್ವ ಅಪರ ಕಲಾ ವಿಕಲ ಕಾಲವರ್ತಿತ್ವ ಕ್ಷಣಿಕತ್ವ ಬೌದ್ಧೈರಂಗೀಕೃತ. ಅವನು ಹೇಳ್ತಾನೆ ನಿತ್ಯ ಪದಾರ್ಥದ ಕಾನ್ಸೆಪ್ಟೇ ಒಪ್ಪಿಲ್ಲ ಅವನು. ಯಾರು? ಬೌದ್ಧ. ಎಲ್ಲ ಪದಾರ್ಥಗಳು ಕ್ಷಣಿಕ ಅಂತ ಹೇಳ್ತಾನೆ. ಪೂರ್ವ ಅಪರ ಕಲಾ ವಿಕಲ ಕಾಲವರ್ತಿತತ್ವ. ಪೂರ್ವಕಾಲ ಅಪರ ಕಾಲ ಅಂತಿಲ್ಲ, ಕಲಾದಲ್ಲಿ ಕಲಾ ವಿಕಲ ಅಂತಲೂ ಇಲ್ಲ, ಎಲ್ಲವೂ ಕೂಡ ಏನವು ಎಲ್ಲವೂ ಕ್ಷಣಿಕ ಅಂತ ವಾದವನ್ನು ಮುಂದಿಟ್ಟ. ವೈಶೇಷಿಕಾದಿಭಿ ತು ಆಶುತರ ವಿನಾಶಿತ್ವ ವಿಧಿ ಚೇತ್. ವೈಶೇಷಿಕಾದಿಗಳು ಹೇಳ್ತಾರೆ ಕಾಲ ಬೇಗ 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 ಕ್ಷಣಗಳು ಸಾಯ್ತಾನೆ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಇವ್ರು ಹೇಳ್ತಾರೆ ಎಲ್ಲವೂ ಕೂಡ ಕ್ಷಣಿಕ ಅಂತ ಇವ್ರು ಹೇಳ್ತಾರೆ. ಅರ್ಥತ ಎರಡು ಒಂದೇ. ಸತ್ಯಂ ಅಯಂತು ವಿವಾದವು ನ ಪ್ರತ್ಯಭಿಜ್ಞಾ ಮಾತ್ರ ಹೇಳದೆ ರಸನೀಯ. ಈಗ ಇದಕ್ಕೆ ಉತ್ತರ ಕೊಡಬೇಕೀಗ. ನಾವು ಹೇಳಿದ ಪ್ರತ್ಯಭಿಜ್ಞಾಕ್ಕೆ ಪ್ರತ್ಯಭಿಜ್ಞಾ ಕಾನ್ಸೆಪ್ಟ್ ಅವನಿಗೆ ಉಪಯೋಗ ಬರೋದಿಲ್ಲ. ಯಾಕೆ ಎಲ್ಲವನ್ನು ಕ್ಷಣಿಕ ಅಂತ ಹೇಳೋದಾದರೆ ಸ್ವಯಂ ದೇವದತ್ತ ಆಗೋದು ಏನು ಹೇಳ್ತಾನೆ ಅವನು? ಅದನ್ನು ಭ್ರಾಂತಿ ಅಂತ ಕರೀತಾನೆ. ನಾವು ದೃಷ್ಟಾಂತ ಕೊಟ್ಟರೆ ಅದನ್ನು ಭ್ರಾಂತಿ ಅಂತಾನೆ. ಮತ್ತೆ ಅದಕ್ಕೇನು ಉತ್ತರ ಕೊಡಬೇಕು ಅವನಿಗೆ ಅಂದರೆ ಈ ಉತ್ತರ ಕೊಟ್ಟರೆ ಸಾಲದು, ಬೇರೆ ಉತ್ತರ ಕೊಡಬೇಕು ಅವನಿಗೆ ಅಂತ ಹೇಳ್ತಾನೆ. ಯಾವಾಗಲೂ ಕೂಡ ರೋಗಕ್ಕೆ ಆ ರೋಗ ನೇಚರ್ ನೋಡ್ಕೊಂಡು ಔಷಧಿ ಹಾಕಿ ಕೊಡಬೇಕು, ಪ್ರಶ್ನೆ ನೇಚರ್ ನೋಡ್ಕೊಂಡು ಪ್ರಶ್ನೆ ಕೇಳೋನು ಯಾರು ಅಂತ ತಿಳ್ಕೊಂಡು ಏನು ಮಾಡಬೇಕಾಗ ಉತ್ತರವನ್ನು ಕೊಡಬೇಕು. ಅದು ಹೇಳೋದು ಕೊಡ್ತಾರೆ. ಅಯಂತು ವಿವಾದವು ನ ಪ್ರತ್ಯಭಿಜ್ಞ ಮಾತ್ರ ಹೇಳದಿರಸನೀಯ. ಪ್ರತ್ಯಭಿಜ್ಞಾ ಕಾರಣ ಕೊಟ್ಟರೆ ಅವನು ಒಪ್ಪೋದಿಲ್ಲ. ನಾನು ಅಸ್ಮಾಭಿರಪಿ ದೇವದತ್ತಾದೇ ಆಶುತರ ವಿನಾಶಿತ್ವೇನ ಭೇದೋ ಅಂಗೀಕ್ರಿಯತೆ ಏವ ಸತ್ಯಂ ಪರಿಣಾಮವಾದೇ ಅಭೇದಶ್ಯಾಪಿ ವಿದ್ಯಮಾನತ್ವೇನ ಸೋಯಂ ಇತಿ ಪ್ರತ್ಯಭಿಜ್ಞಾನಸ್ಯ ಅಭ್ರಾಂತಿತ್ವೋಪತ್ಯೇ. ತಾವು ದೇವದತ್ತನಲ್ಲಿ ಬದಲಾವಣೆ ಒಪ್ತೇವೆ. ಪ್ರತಿ ಕ್ಷಣದಲ್ಲೂ ದೇಹ ಏನಾಗುತ್ತೆ ಸೈಂಟಿಫಿಕಲಿ ಕರೆಕ್ಟು, ಶಾಸ್ತ್ರ ಪ್ರಕಾರನೂ ಕರೆಕ್ಟ್. ಪ್ರತಿ ಮೊಮೆಂಟಲ್ಲೂ ದೇಹದಲ್ಲಿ ಏನಾಗುತ್ತೆ ಬದಲಾವಣೆ ಆಗ್ತಾನೆ ಇರುತ್ತದೆ. ಇಷ್ಟಾದರೂ ಕೂಡ ಪ್ರತ್ಯಭಿಜ್ಞಾ ಭ್ರಾಂತಿಯಲ್ಲ. ಅವಯವ ಉಪಚಯ ಅಪಚಯ ನಿಮಿತ್ತಕ ಪರಿಮಾಣ ಭೇದ ದರ್ಶನೇನ ದೇವದತ್ತಾದೂ ಪರಿಣಾಮೋಂಗೀಕ್ರಿಯತೆ. ಅವಯವ ಉಪಚಯ ಅಪಚಯ ನಿಮಿತ್ತ, ಅವಯವಗಳು ಉಪಚಯ ಅಂದರೆ ದೊಡ್ಡದಾಗೋದು, ಅಪಚಯ ಅಂದರೆ ಕ್ಷೀಣಿಸೋದು. ಇದರಿಂದಾಗಿ ಪರಿಣಾಮ ಭೇದ ದರ್ಶನೇನ, ಪರಿಣಾಮದಲ್ಲಿ ಭೇದ ಉಂಟು ಅಂತ ಅರ್ಥ ಮಾಡಿಕೊಂಡಾಗ ದೇವದತ್ತ ಪರಿಣಾಮವನ್ನು ಒಪ್ತೇವೆ. ಆದರೆ ವ್ಯಕ್ತಿ ಮಾತ್ರ ಬದಲಾಗೋದಿಲ್ಲ. ನಚ ವರ್ಣೇಶು ಪರಿಣಾಮ ಜ್ಞಾಪಕಂ ಕಿಮಪ್ಯಸ್ತಿ ಇತಿ ಅತ್ಯಂತಾಭೇದ ಕೂಟಸ್ಥ ನಿತ್ಯತ್ವಂಚ ಅಭ್ಯುಪಗಮ್ಯತೆ. ಆದರೆ ವರ್ಣಗಳಿಗೂ ದೇವದತ್ತನಿಗೂ ಒಂದು ವ್ಯತ್ಯಾಸ ನಾವು ಒಪ್ತೇವೆ. ಏನು ವ್ಯತ್ಯಾಸ ಅಂದರೆ ದೇವದತ್ತನಲ್ಲಿ ಜೀವ ಇದೆ, ದೇವದತ್ತನ ದೇಹ ಇದೆ, ಜೀವ ಅವನೇ. ಆದರೆ ದೇಹದಲ್ಲಿ ಸ್ವಲ್ಪ ಬದಲಾವಣೆ ಒಪ್ತೇವೆ. ಆದರೆ ವರ್ಣಗಳು ಹಾಗಲ್ಲ. ವರ್ಣಗಳೇನವು? ಟೋಟಲಿ ಚೇಂಜ್ಲೆಸ್ ಗೊತ್ತಾಯ್ತಾ. ಕೂಟಸ್ಥ ಅಂತ ಕೂಟಸ್ಥ ನಿತ್ಯ, ವರ್ಣಗಳೆಲ್ಲ ಏನವೋ ಕೂಟಸ್ಥ ನಿತ್ಯ. ದೇವದತ್ತ ಕೂಟಸ್ಥ ನಿತ್ಯ ಅನ್ನಲ್ಲ, ಆ ದೇಹದಲ್ಲಿ ಪ್ರತಿ ಕ್ಷಣದಲ್ಲೂ ಬದಲಾವಣೆ ಇದೆ, ಒಂದು ಸತ್ತು ಹೋಗ್ತಾನೆ. ಆದರೆ ವರ್ಣಗಳು ಹಾಗಲ್ಲ, ಅನಾದಿ ಮತ್ತು ನಿತ್ಯ ಅಂತ ಹೇಳಿದ್ದೇವೆ. ದೇರ್ಫೋರ್ ಈ ಪ್ರತ್ಯಭಿಜ್ಞಾ ದೃಷ್ಟಾಂತದಲ್ಲಿ 100% ತಗೊಳ್ಳೋಕೆ ಹೋಗಬಾರ್ದು. ಆಕ್ಚುಲಿ ವರ್ಣಗಳು ದೇವದತ್ತ ನಿತ್ಯತ್ವಕ್ಕಿಂತ ಭಾರಿ ನಿತ್ಯವಾಗಿರ್ತಕ್ಕಂಥ ಪದಾರ್ಥಗಳು. ನಚ ವರ್ಣೇಶು ಪರಿಣಾಮ ಜ್ಞಾಪಕಂ ಕಿಮಪ್ಯಸ್ತೀತಿ ಅತ್ಯಂತಾಭೇದ ಕೂಟಸ್ಥ ನಿತ್ಯತ್ವಂಚ ಅಭ್ಯುಪಗಮ್ಯತೆ. ವರ್ಣಗಳೇನವು ಕೂಟಸ್ಥ ನಿತ್ಯ. ಕೂಟಸ್ಥ ನಿತ್ಯ ಅಂದ್ರೇನೋ, ಕೂಟ ಅಂದ್ರೆ ಆಕಾಶ, ಕೂಟವತ್ ನಿತ್ಯಂ ಕೂಟಸ್ಥ ನಿತ್ಯಂ. ಆಕಾಶ ಹೇಗೆ ನಿತ್ಯನೋ ಆ ರೀತಿಯಲ್ಲಿ ವರ್ಣಗಳು ಕೂಡ ಅನಾದಿ ಮತ್ತು ನಿತ್ಯ ಅಂತ ಹೇಳ್ತೇವೆ. ದೇವದತ್ತನ ಕೂಟಸ್ಥ ನಿತ್ಯ ಅಂತ ಕರೆಯೋದಿಲ್ಲ ನಾವು, ಗೊತ್ತಾಯ್ತಾ. ತಾಯಿಮೋ ಪುರುಷೋ ಲೋಕೆ ಶರಸ್ಯಾಕ್ಷರೇವಚ ಶರಸ್ಸರ್ವಾಣಿ ಭೂತಾನಿ ಕೂಟಸ್ಥು ಅಕ್ಷರ ಉಚ್ಚತೆ. ಲಕ್ಷ್ಮೀನಾರಾಯಣರಿಬ್ಬರೇ ಕೂಟಸ್ಥರು. ಬ್ರಹ್ಮದೇವರ ದೇಹ ಕೂಡ ಏನಾಗೋದದು, ಸ್ಲೋಲಿ ಚೇಂಜ್ ಆಗಿ ಅವರು ಪರಕಾಲದಲ್ಲಿ ಚೇಂಜ್ ಆಗೋದೇ. ಇವರಿಬ್ಬರ ದೇಹ ಮಾತ್ರ ಕೂಟಸ್ಥ ನಿತ್ಯ, ಸರಿಯಾಗಿ ತಿಳ್ಕೊಂಡಿರ್ಬೋದು. ಅತಏವ ಅತ್ರ ಸೋಯಂ ಮಿತಿ ದಿರವಧಾರಣ ಮುಕ್ತಂ ತತ್ರತು ತದೇವೇದಮಿತಿ ಸಾವಧಾರಣ ಮಿತಿ ಅಂದಮೇಲೆ ತದೇವೇದಂ ವಚನಂ ಅನ್ನೋದಕ್ಕೂ ಸ್ವಯಂ ದೇವದತ್ತ ಅನ್ನೋದಕ್ಕೆ ವ್ಯತ್ಯಾಸವಿದೆಯಲ್ಲ ಅಂತ ಕೇಳಿದರೆ ಇದೆ. ವಿರುದ್ಧ ಧರ್ಮಾಧಿಕರಣತ್ವ ಮಾತ್ರ ಭೇದ ಹೇತುತ್ವ ಅಂಗೀಕೃತ್ಯ ಪ್ರತ್ಯಭಿಜ್ಞಾ ಭ್ರಾಂತಿತ್ವ ಅಂಗೀಕಾರೇ ಅತಿಪ್ರಸಂಗ ಇತಿ. ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ. ನಮಗೆ ದೃಷ್ಟಾಂತ ಅಷ್ಟೇ ಇದೆ, ಸ್ವಯಂ ದೇವದತ್ತನ ಕೇಸೇ ಅಲ್ಲ ದೃಷ್ಟಾಂತ. ದೃಷ್ಟಾಂತದಲ್ಲಿ ಯಾವಾಗಲೂ ಏನು ಮಾಡಬಾರ್ದು, ಪ್ರತಿಯೊಂದನ್ನು ಸಾಮ್ಯ ಹುಡುಕಬಾರ್ದು, ಮೇನ್ ಕಾನ್ಸೆಪ್ಟ್ ಮಾತ್ರ ತಗೊಳ್ಬೇಕಾದ್ರಿಂದ ದೋಷ ಇಲ್ಲ. ಹಾಗಿದ್ರೆ ಇವರಿಗೇನು ಉತ್ತರ ಕೊಡ್ತೀರಿ ಅಂತ ಪ್ರಶ್ನೆ ಬಂತು ಬೌದ್ಧರಿಗೆ. ಅದು ಮುಂದೆ ಹೇಳಿದ ಕೊಡ್ತಾರೆ. ಪರೇಣ ಪರೋಪಾಧಿಕಂಚ ದಿಕ್ಸ್ವರೂಪಂ ಆದಿತ್ಯೋದಯಾದಿನೈವ ದಿಕ್ಕಲ್ಪನಾ ತತ್ ಕಥಂ ದಿಶೋ ಭ್ರಾಂತಿ ಕಲ್ಪಿತತ್ತೇ ಪ್ರಮಾಣಾಭಾವಿ ಇತ್ಯಾಹ ಎಲ್ಲಿದೆ ಅದು. ಹಾಂ, ಇದು ಪದ ಬಿಟ್ಟಾಗಿದೆ. ಭವೇ ದೇಶ ವಿಭೀಷಿಕಾ ಇಷ್ಟು ಹೇಳಿದ ಮೇಲೆ ಭವೇ ದೇಶ ವಿಭೀಷಿಕಾ ವೈಶೇಷಿಕಾದೀನಾಂ ತೈಹಿ ಸ್ಥಾಯಿನಃ ಪದಾರ್ಥಸ್ಯ ಅಂಗೀಕೃತತ್ವಾತ್. ವೈಶೇಷಿಕರಿಗೆ ನಾವು ದೇವದತ್ತನ ದೃಷ್ಟಾಂತ ಕೊಡದೆ ಹೋದರೆ ಯಾವ್ದಾರ ದೃಷ್ಟಾಂತ ಒಂದು ಕೊಡ್ಬೋದು. ಯಾಕೆ ಕೆಲವಾದರೂ ಸ್ಥಾಯಿ ಪದಾರ್ಥ ಸದಾ ಇರತಕ್ಕಂಥ ಪದಾರ್ಥ ಒಪ್ಕೊಂಡಿದ್ದಾರೆ. ಬೌದ್ಧರು ಏನು ಒಪ್ಕೊಂಡಿಲ್ಲ, ಅವ್ರದ್ದು ಸಮಸ್ಯೆ ಇದೆ. ಯಸ್ತು ಬೌದ್ಧ ಸರ್ವಸ್ಯ ಕ್ಷಣಿಕತ್ವ ಅಂಗೀಕೃತ್ಯ ಪ್ರತ್ಯಭಿಜ್ಞಾ ಮಾತ್ರಸ್ಯ ಭ್ರಾಂತಿತ್ವ ಅಂಗೀಕ್ರಿಯತೆ ತಸ್ಯತು ತಥಾಂಗೀಕಾರೇ ವಿನಾ ಕಶ್ಚಿತ್ ಅತಿಪ್ರಸಂಗ ಇತ್ಯತಃ. ಇಲ್ಲಿ ವೈಶೇಷಿಕರಿಗೂ ನಮಗೂ ವ್ಯತ್ಯಾಸ ಇದ್ದರೂ ಕೂಡ ಒಂದಲ್ಲ ಒಂದು ಕಡೆ ಅವನು ಪ್ರತ್ಯಭಿಜ್ಞಾ ಒಪ್ಕೊಳ್ಳೋದ್ರಿಂದ ಆದಿಶಬ್ದದಿಂದ ಅವನು ಪ್ರತ್ಯಭಿಜ್ಞ ತಗೊಂಡ್ರೆ ಸಾಕು. ಬೌದ್ಧರು ಮಾತ್ರ ಪ್ರತ್ಯಭಿಜ್ಞ ಕಾನ್ಸೆಪ್ಟೇ ಒಪ್ಪೋದಿಲ್ಲ, ಅವನೇನು ಹೇಳ್ತೀರಿ ಅಂತ ಕೇಳಿದರೆ ಅದಕ್ಕೆ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಏನೊಂಬುದನ್ನು ನೋಡಬೇಕು. ತಸವೇತಿ ಸರ್ವಕ್ಷಣಿಕತ್ವಂ ವದತಾ ಬೌದ್ಧೇನ ಸೇಯಂ ದಿಕ್ ಇತ್ಯಾದಿ ಪ್ರತ್ಯಭಿಜ್ಞಾಯಾಹ ಭ್ರಾಂತಿತ್ವಂ ನವಾಚ್ಯಂ ಪಂಚಸ್ಕಂಧೇಭ್ಯೋ ಅನ್ಯತ್ವಾ. ಬೌದ್ಧರಲ್ಲಿ ಒಂದು ವಿಷಯ ತೋರಿಸ್ತಾರೆ. ಸರ್ವಕ್ಷಣಿಕ ಅಂತ ಸರ್ವಕ್ಷಣಿಕತ್ವಂ ವದತಾ ಬೌದ್ಧೇನ ಸರ್ವಕ್ಷಣಿಕ ಅಂತ ಹೇಳ್ತಕ್ಕಂಥ ಬೌದ್ಧನಿಂದ ಕೂಡ ಸೇಯಂ ದಿಕ್ ಸಾ ಇಯಂ ದಿಕ್ ಆ ದಿಕ್ಕೇ ಈ ದಿಕ್ಕು ಅದು ಬದಲಾಗಿಲ್ಲ ಇತ್ಯಾದಿ ಪ್ರತ್ಯಭಿಜ್ಞಾಯ ಭ್ರಾಂತಿತ್ವಂ ನವಾಚ್ಯಂ ಇದನ್ನು ಭ್ರಾಂತಿ ಅಂತ ಕರೆಯಾಗಿಲ್ಲ ಅವರು. ಮತ್ತೆ ಎಲ್ಲವನ್ನು ಕ್ಷಣಿಕ ಅಂತ ಕರೆದರೂ ಕೂಡ ಬೌದ್ಧರು ಒಂದು ಕಡೆ ಏನು ಒಪ್ಪಬೇಕು, ಅವರು ಕೂಡ ಪ್ರತ್ಯಭಿಜ್ಞಾ ಒಪ್ಪಬೇಕು ಎಲ್ಲಿ ಸೇಯಂ ದಿಕ್ಕನ್ನಲ್ಲಿ ನ ವಾಚ್ಯಂ ಪಂಚಸ್ಕಂಧೇಭ್ಯೋ ಅನ್ಯತ್ವಾ. ಈ ಬೌದ್ಧರಿಗೆ ಅವ್ರ ಕಾನ್ಸೆಪ್ಟೇ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಯಾಕೆ ಎಂಬುದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ದಿಕ್ಶಬ್ದೇನ ಅತ್ರ ಆಕಾಶೋ ಗೃಹ್ಯತೆ. ಇಲ್ಲಿ ಸೇಯಂ ದಿಕ್ ಅಂದರೆ ಸೋಯಂ ಆಕಾಶ ಅಂತ ಅರ್ಥ. ಆಕಾಶ ಬದಲಾವಣೆ ಬೌದ್ಧನ ಒಪ್ಪೋದಿಲ್ಲ. ದಿಗಿತ್ಯಾದಿ ಪ್ರತ್ಯಭಿಜ್ಞಾಯ ಅವ್ಯಾಕೃತ ಆಕಾಶ ಸೇವ ದಿಕ್ತ ಜ್ಞಾಪನಾರ್ಥಂ. ಒಟ್ಟಿನ ಮೇಲೆ ದಿಕ್ಕುಗಳು ಅಂದರೆ ಯಾವುದೀಗ ಅವ್ಯಾಕೃತ ಆಕಾಶ ಅಂತ ಒಟ್ಟು ತಾತ್ಪರ್ಯ. ದಿಕ್ ಇಜಕೊಟ್ಟು ಆಕಾಶ, ಆಕಾಶ ಇಜಕೊಟ್ಟು ಅವ್ಯಾಕೃತ ಆಕಾಶ. ಆಕಾಶದಲ್ಲೂ ಎರಡು ವಿಧ, ಅವ್ಯಾಕೃತ ಆಕಾಶ ಮತ್ತು ಭೂತಾಕಾಶ ಅಂತೇಳಿ. ಇಲ್ಲಿ ಯಾವ ಆಕಾಶ ತಗೊಳ್ಬೇಕೋ ಅವ್ಯಾಕೃತ ಆಕಾಶ ತಗೊಳ್ಬೇಕು. ಆದಿಗ್ರಹಣೇನ ಸ್ವಯಂ ವಿನಾಶ ಇತ್ಯಾದಿ ಇತ್ಯಸ್ಯ ಗ್ರಹಣಂ. ಆದಿ ಅಂತ ಯಾತಕ್ಕೆ ಹೇಳಿದರು ಅಂದರೆ ವಿನಾಶ ಅಂತ ಇದೆ, ಅದೇ ವಿನಾಶ ಇದು ಅಂತ ಹೇಳಬೇಕಾದ್ರೂ ಕೂಡ ಅದನ್ನು ನಿತ್ಯ ಅಂತ ಒಪ್ಪಬೇಕು. ಯಾತಕ್ಕೆ ಅಂದರೆ ಹೇಳ್ತು ಪ್ರತ್ಯಭಿಜ್ಞಾನ ಒಪ್ಪಬೇಕು. ಕುತ ಇತ್ಯತಃ ಪಂಚೇತಿ ಯಾತಕ್ಕೆ ಒಪ್ಪಬೇಕು ಬೌದ್ಧ ಅಂತ ಕೇಳಿದರೆ ರೂಪ ಸಂಜ್ಞಾ ವೇದನ ಸಂಸ್ಕಾರ ವಿಜ್ಞಾನ ಲಕ್ಷಣ ಪಂಚಸ್ಕಂಧಾ ಏವ ಅರ್ಥಕ್ರಿಯಾಕಾರಿತ್ವ ರೂಪ ಸತ್ವಯೋಗಾತ್ ಕ್ಷಣಿಕಾ. ಅವನು ಸರ್ವಂ ಕ್ಷಣಿಕಂ ಅಂತ ಕರೆದಾಗ ಆ ಸರ್ವಂ ಶಬ್ದಕ್ಕೊಂದು ಅರ್ಥ ಇಟ್ಕೊಂಡಿದ್ದ. ಏನರ್ಥ ಅಂದರೆ ಪಂಚಸ್ಕಂಧಗಳು. ಏನು ಪಂಚಸ್ಕಂಧಗಳು ಅಂದರೆ ರೂಪ ಸಂಜ್ಞಾ ವೇದನ ಸಂಸ್ಕಾರ ವಿಜ್ಞಾನ, ಐದು ಮಾತ್ರ ತಗೊಂಡಿದ್ದಾನೆ. ರೂಪಸ್ಕಂಧ ಸಂಜ್ಞಾಸ್ಕಂಧ ವೇದನಾಸ್ಕಂಧ ಸಂಸ್ಕಾರಸ್ಕಂಧ ಮತ್ತು ವಿಜ್ಞಾನಸ್ಕಂಧ, ಐದು. ಐದೆಲ್ಲ ಕ್ಷಣಿಕ ಅಂತ ಕರೀತಾನೆ. ಆದರೆ ಆಕಾಶ ಯಾವುದರಲ್ಲಿ ಸೇರೋದಿಲ್ಲ, ಅದು ಐದರಲ್ಲಿ ಸೇರೋದಿಲ್ಲ. ದೇರ್ಫೋರ್ ಅವನೇನು ಮಾಡಿ ಹೋಗ್ಬೇಕಾಯ್ತೀಗ, ಇನ್ನು ಅನಿತ್ಯ ಇವಿಷ್ಟೇ ಆಯ್ತು ಹೊರತು ಆಕಾಶ ಅನಿತ್ಯ ಅಂತ ಹೇಳಕ್ ಬರಲಿಲ್ಲ. ನಾ ಹೇಳಿದ್ ಮೇಲೆ ಸೇರಿಸ್ಕೊಂಡ್ರೆ ಉಪಯೋಗ ಇಲ್ಲ, ಗೊತ್ತಾಯ್ತಿಲ್ಲ. ಡಾಕ್ಯುಮೆಂಟ್ ಇಲ್ಲ ಅಂತ ಈ ಸೇರಿಸ್ತೀನಿ ಅಂದ್ರೆ ಈ ಸೇರ್ಸಕ್ ಬರಲ್ಲ. ಡಾಕ್ಯುಮೆಂಟ್ ಏನಿದೆ ಅದ್ರ ಮೇಲೆ ಡಾಕ್ಯುಮೆಂಟ್ ಮಾಡ್ಬೇಕು. ಪಂಚಸ್ಕಂದಗಳು ಅನಿತ್ಯ ಅಂತ ಕರೆದಿದ್ದಾನೆ. ಪಂಚಸ್ಕಂದಗಳಲ್ಲಿ ಏನ್ ಸೇರಿಲ್ಲ? ಆಕಾಶ ಸೇರಿಲ್ಲ ಅಂದ್ಮೇಲೆ ಆಕಾಶ ನಿತ್ಯತ್ವ ಉಪಯೋಗ. ನೀನೀಗ ಆಕಾಶ ನಿತ್ಯತ್ವ ಹೇಗೆ ಒಪ್ತೀವೋ ಅದೇ ರೀತಿ ಯಾವ ನಿತ್ಯತ್ವ ಒಪ್ಬೇಕು? ವರ್ಣಗಳ ನಿತ್ಯತ್ವ ಒಪ್ಬೇಕು. ಇಲ್ಲಿಂದ ಬರ್ತೀವಿ ನಾವು. ಅವನೇನು ಒಪ್ಕೊಂಡಿದ್ದಾನೆ ಅದನ್ನೇ ದೃಷ್ಟಾಂತ ತಗೊಂಡು ಹೇಳೋದು. ತತ್ರ ರೂಪ ರಸ ಗಂಧ ಸ್ಪರ್ಶ ಶಬ್ದಾತ್ಮಕ ಪರಮಾಣವೋ ರೂಪಸ್ಕಂಧ. ಅವನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಫಸ್ಟ್ ಬೌದ್ಧರ ಕಾನ್ಸೆಪ್ಟ್ ಅನ್ನು. ಐದು ಸ್ಕಂದಗಳಲ್ಲಿ ರೂಪಸ್ಕಂಧ ಅಂದ್ರೆ ಏನರ್ಥ ಅವ್ರ ಪ್ರಕಾರ? ರೂಪ ರಸ ಗಂಧ ಸ್ಪರ್ಶ ಶಬ್ದ ಪಂಚ ತನ್ಮಾತ್ರಗಳೊಳಗಡೆ ಯಾವುದು ಸೇರುತ್ತೆ? ರೂಪಸ್ಕಂಧ ಸೇರುತ್ತೆ. ಆಮೇಲೆ ಸವಿಕಲ್ಪಕಂ ಜ್ಞಾನಂ ಸಂನ್ಯಾಸ್ಕಂಧ. ಸಂನ್ಯಾಸ್ಕಂಧ ಅಂದ್ರೇನು? ಸವಿಕಲ್ಪಕಂ ಜ್ಞಾನಂ. ಸವಿಕಲ್ಪಕ ಅಂದ್ರೇನು? ಒಂದು ಜ್ಞಾನಕ್ಕೆ ಯಾವ್ದಾದ್ರೊಂದು ವಿಶೇಷಣೆ ಇದ್ದರೆ ಸವಿಕಲ್ಪಕ, ವಿಕಲ್ಪ ಸವಿಕಲ್ಪಕ. ಸುಖ ದುಃಖೆ ವೇದನಾಸ್ಕಂಧ. ಅವರು ರೂಪಸ್ಕಂಧ ಆಯಿತು, ಸಂಜ್ಞಾಸ್ಕಂಧ ಆಯಿತು. ವೇದನಾಸ್ಕಂಧ ಅಂದ್ರೇನು? ಸುಖ ಮತ್ತು ದುಃಖಗಳನ್ನು ಏನು ವೇದನಾ ಅಂದರೆ ತಿಳುವಳಿಕೆ ಅಂತ ಅರ್ಥ. ಸುಖದ ವೇದನಾ ಅಂದರೆ ನೋವು ಅಂತ ಅರ್ಥ ಅಲ್ಲ. ಸುಖದ ತಿಳುವಳಿಕೆ, ದುಃಖದ ತಿಳುವಳಿಕೆ ಇವೆಲ್ಲ ಯಾವುದು ಸೇರುತ್ತೆ? ವೇದನಾಸ್ಕಂಧ. ಸಮನಂತರ ಪ್ರತ್ಯಯ ಸಂಸ್ಕಾರ, ಸಮನಂತರ ಪ್ರತ್ಯಯ ಸಂಸ್ಕಾರ ಸ್ಕಂಧ. ಸಮನಂತರ ಪ್ರತ್ಯಯ, ಒಂದು ಜ್ಞಾನ ಬಂದು ಅನಂತರ ಬರತಕ್ಕಂಥ ಅದ್ರ ಬಗ್ಗೆ ಇರತಕ್ಕಂಥ ಜ್ಞಾನಕ್ಕೆ ಏನಂತ ಕರೀತಾರೆ? ಒಂದು ವಸ್ತುನ ನೋಡಿದ, ವಸ್ತು ಹೊರಟೋಯಿತು, ಅದ್ರ ಸಂಸ್ಕಾರ ಉಳ್ಕೊಂಡಿತ್ತು, ಅದ್ರ ಜ್ಞಾನ ಬಂತು, ಅದಕ್ಕೇನಂತಾರೆ? ಸಂಸ್ಕಾರ ಸ್ಕಂಧ. ನಿರ್ವಿಕಲ್ಪಕಂ ಜ್ಞಾನಂ ವಿಜ್ಞಾನ ಸ್ಕಂಧ. ವಿಜ್ಞಾನ ಸ್ಕಂಧ ಅಂದ್ರೆ ನಿರ್ವಿಕಲ್ಪಕಂ ಜ್ಞಾನ. ಜ್ಞಾನಕ್ಕೇನಿಲ್ಲ, ಆಬ್ಜೆಕ್ಟೇ ಇಲ್ಲ. ಆಬ್ಜೆಕ್ಟ್ಲೆಸ್ ನಾಲೆಡ್ಜ್ ಏನಂತೆ? ಆಬ್ಜೆಕ್ಟ್ಲೆಸ್ ನಾನು ನಿರ್ವಿಕಲ್ಪಕ ಜ್ಞಾನ. ನಮ್ಮ ಪ್ರಕಾರ ಜ್ಞಾನ ಅಂದ್ರೆ ಏನಾಗಿರ್ಬೇಕು? ಆಬ್ಜೆಕ್ಟ್ ಇರಲೇಬೇಕು. ಅವ್ರ ಆಬ್ಜೆಕ್ಟ್ಲೆಸ್ ಜ್ಞಾನ ಅಂದ್ರೆ ಏನಾಗುತ್ತೆ? ಎಲ್ಲರ ಜ್ಞಾನಿಗಳೇ ಆಗಿದ್ರೆ ಏನು ಗೊತ್ತಿಲ್ಲ, ಜ್ಞಾನಿ ಆಗಿದ್ರೆ ಹೌದಲ್ಲ? ಇವೆಲ್ಲ ಕೆಟ್ಟ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿಗೂ ಫಾಲೋ ಮಾಡೋರಿದ್ದಾರೆ ಜನಗಳನ್ನು. ಬೌದ್ಧರಲ್ಲಿ ನೈಯಾಯಿಕರಲ್ಲಿ ಕಾನ್ಸೆಪ್ಟ್ ಇವತ್ತು ಉಳ್ಕೊಂಡಿದೆ, ಫಾಲೋ ಮಾಡೇ ಮಾಡ್ತಾರೆ. ಎಷ್ಟು ಮೂರ್ಖತನ ಯೋಚನೆ ಮಾಡಬೇಕು. ಅಂದರೆ ಆಬ್ಜೆಕ್ಟ್ಲೆಸ್ ನಾಲೆಡ್ಜ್ ಅಂದರೆ ನೋ ನಾಲೆಡ್ಜ್ ಅಂತ ಅರ್ಥ. ಅದೋ ಒಂದು ನಾಲೆಡ್ಜ್ ಅಂತ ಕರೀತಾರೆ. ಅವ್ರು ಧ್ಯಾನ ಅಂದರೆ ಅದೇ ಅವ್ರ ಅರ್ಥ. ಧ್ಯಾನ ಅಂದರೆ ಏನು ಗೊತ್ತಾ? ಏನೂ ಇರಬಾರ್ದು ಅಂತಿದ್ದ ಧ್ಯಾನ. ಅದು ಚಿಕ್ಕ ಮಕ್ಕಳಲ್ಲಿ ಧ್ಯಾನ ಮಾಡ್ತಾರೆ ಅಂತ ಅರ್ಥ ಆಗಿದ್ರೆ, ಜಡ ಪದಾರ್ಥಗಳು ಹೈ ಕ್ಲಾಸ್ ಧ್ಯಾನ ಮಾಡುತ್ತೆ, ಅದು ಏನಿಲ್ಲ ಓಕೆ. ಏ ಜ್ಞಾನದ ಹೆಸರು ಕೂಡ ಇಲ್ಲ. ಈಗೆಲ್ಲ ಹೇಳಿದ್ರೆ ಏನು ಮಾಡ್ಬೇಕು? ಆಕಾಶಸ್ಯ ಒಟ್ಟು ಐದು ಸ್ಕಂದಗಳಾಯ್ತು. ಈಗ ರೂಪಸ್ಕಂದ, ಸಂಜ್ಞಾಸ್ಕಂದ, ವೇದನಾಸ್ಕಂದ, ಸಂಸ್ಕಾರಸ್ಕಂದ, ವಿಜ್ಞಾನಸ್ಕಂದ ಅಂತ ಐದಾಯ್ತು. ಆಕಾಶಸ್ಯ ಪ್ರತಿಸಂಖ್ಯಾ ಅಪ್ರತಿಸಂಖ್ಯಾ ನಿರೋಧ ನಿರೋಧ ಆಖ್ಯಯೋ ದ್ವಯೋ ವಿನಾಶಯೋಶ್ಚ ಪಂಚಸ್ಕಂದೇಭ್ಯ ಅನ್ಯತ್ವಾತ್ ನಿತ್ಯತ್ವಂ ಇತಿ ಬೌದ್ಧ ಸಿದ್ಧಾಂತ. ಬೌದ್ಧರು ಏನು ಮಾಡ್ತಾರೆ ಈಗ? ಆಕಾಶ ಅದೇ ರೀತಿ ವಿನಾಶ ಇವೆರಡನ್ನು ಏನು ಮಾಡಿದ್ದಾರೆ ಅವರು? ಇದರಲ್ಲಿ ಸೇರಿಸಿಲ್ಲ ಅಂದಮೇಲೆ ಪಂಚಸ್ಕಂದಗಳು ಮಾತ್ರ ಅನಿತ್ಯ ಅಂದಮೇಲೆ ಇವು ಅನಿತ್ಯ ಅಲ್ಲ ಅಂತಾಯ್ತು. ಈಗ ಇವು ಅನಿತ್ಯ ಅಲ್ಲ ಅಂದಮೇಲೆ ನಿತ್ಯ ಅಂತಾಯ್ತು. ನಿತ್ಯ ಅಂದಮೇಲೆ ಅವುಗಳು ಹೇಗೆ ನಿತ್ಯನೋ ವರ್ಣಗಳು ಹಾಗೆ ನಿತ್ಯ. ಯಥೋಕ್ತಂ ಆಕಾಶೋ ದ್ವೌ ವಿನಾಶೌ ಚ ನಿತ್ಯಂ ತ್ರಯಮಸಂಸ್ಕೃತಂ ಮಿತಿ. ಅವರದೇ ಮಾತು ಕೊಟ್ಟು ಮಾಡ್ತಾರೆ. ಯಥೋಕ್ತಂ ಅವರು ಹೀಗೆ ಹೇಳಿದ್ದಾರೆ, ಆಕಾಶ ದ್ವೌ ವಿನಾಶೌ ಚ ನಿತ್ಯಂ ತ್ರಯಂ ಅಸಂಸ್ಕೃತಂ ಮಿತಿ. ಆಕಾಶ ಮತ್ತು ಎರಡು ವಿನಾಶಗಳು, ಎರಡು ವಿನಾಶಗಳೇನೋ? ವಿನಾಶದ್ವಯಂ ಸ್ವರೂಪಂಚ. ಒಂದು ವಸ್ತು ಪಾರ್ಟಲ್ಲಿ ಹೋಗೋದು, ಸ್ವರೂಪತ ಹೋಗೋದು. ಬುದ್ಧಿಪೂರ್ವ ವಿನಾಶೋ ಹಿ ಪ್ರತಿಸಂಖ್ಯಾ ನಿರೋಧಕೀಹಿ ಅಬುದ್ಧಿಪೂರ್ವಕ ಸ್ತೇಷಾಂ ನಿರೋಧೋ ಅಪ್ರತಿಸಂಖ್ಯೆಯ ಇತಿ. ಅತಸ್ಮಾತ್ ಒಟ್ಟಿನ ಮೇಲೆ ಅವರ ಪ್ರಕಾರನೇ ಆಕಾಶ ಮತ್ತು ಎರಡು ವಿನಾಶಗಳು ನಿತ್ಯ. ನಿತ್ಯತ್ವ ಅವರು ಒಪ್ಪಿದ್ದಾರೆ. ದೇರ್ಫೋರ್ ಆಕಾಶ ನೋಡಿದಾಗಲ್ಲ ನಮಗೇನಂತ ಅನಿಸ್ಬೇಕು? ಸೋಯಂ ಆಕಾಶ ಅನಿಸ್ಬೇಕು. ಸೋಯಂ ಆಕಾಶ ಎಂಬುದೇನು? ಪ್ರತ್ಯಭಿಜ್ಞ. ಪ್ರತ್ಯಭಿಜ್ಞ ಏನು ಇಂಟೆಂಡ್ ಮಾಡಿದೆ ಅಲ್ಲಿ? ನಿತ್ಯತ್ವನ. ದೇರ್ಫೋರ್ ವರ್ಣ ಪ್ರತ್ಯಭಿಜ್ಞ ಎಲ್ಲಿ ಎಂಡ್ ಆಗುತ್ತೆ ಅಂತ ಆಯ್ತು ಈಗ? ನಿತ್ಯತ್ವದಲ್ಲಿ. ದೇರ್ಫೋರ್ ವರ್ಣಗಳು ನಿತ್ಯ, ಎಲ್ಲ ಯಾವ ಮತ್ವ ರೂಪಕ ಒಪ್ಪಿಕೊಂಡಿದ್ದಾರಲ್ಲ ಒಂದಲ್ಲ ಒಂದು ಕಡೆಗೆ, ಆ ರೀತಿಯಲ್ಲಿ ಇದು ನಿತ್ಯ ಆಗಬೇಕು. ತಸ್ಮಾತ್ ಆಕಾಶಾದೀನಾಂ ನಿತ್ಯತ್ವ ತದ್ವಿಷಯ ಪ್ರತ್ಯಭಿಜ್ಞಾಭ್ರಾಂತಿತ್ವ ಬೌದ್ಧಾನಾಮಿನ ವಾಚ್ಯಂ. ಆದ್ದರಿಂದ ಸಾದೃಶ್ಯಾದ ಭ್ರಾಂತಿ ಎನ್ನ ಮಾತನ್ನು ಬೌದ್ಧರು ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಅಸ್ತಿಚ ಆಕಾಶಾದೀನಾಂ ಯಾದೃಶ ತಾದೃಶ ವಿರುದ್ಧ ಧರ್ಮಾಧಿಕರಣತ್ವ. ತತ್ತ ಅಲ್ಲ, ಆಕಾಶದಲ್ಲೂ ಕೂಡ ಏನಿದೆ ಈಗ? ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕಿದ ಕಾನ್ಸೆಪ್ಟ್ ಇದೆ. ಈಗ ಈ ಕಾನ್ಸೆಪ್ಟ್ ಇದ್ದ ಮೇಲೆ ಕಾನ್ಸೆಪ್ಟ್ ಇದ್ದರೂ ಆಕಾಶ ಬದಲಾಗೋದಿಲ್ಲ. ಅದೇ ರೀತಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಕೂಡ ವರ್ಣಗಳು ಬದಲಾಗೋದಿಲ್ಲ ಅಂತ ಒಪ್ಪಿಕೊಂಡಿದ್ದೀರ. ತತಃ ತನ್ಮಾತ್ರ ಭೇದ ಹೇತುತ್ವ ಅಂಗೀಕೃತವು ಆಕಾಶಾದೀನಾಮಪಿ ಭೇದ ಪ್ರಸಂಗೇನ. ಆಕಾಶ ನಿತ್ಯ ಅಂತಾನೆ, ಆಕಾಶ ಒಂದೇ ಅಂತಾನೆ, ಎರಡೆರಡು ಮತ್ತೆ. ಆಕಾಶ ನಿತ್ಯ ಮತ್ತು ಆಕಾಶ ಚೇಂಜರ್ಸ್ ಅಂತ ಒಪ್ಪಿಕೊಂಡ ಮೇಲೆ ವರ್ಣಗಳು ಹಾಕಿ. ತದ್ವಿಷಯ ಇದಕ್ಕೆಲ್ಲ ಕಾರಣ ಏನು? ಪ್ರತ್ಯಭಿಜ್ಞಾನೆ. ಇಲ್ಲೂ ಪ್ರತ್ಯಭಿಜ್ಞಾನೇ ಕಾರಣ. ತದ್ವಿಷಯ ಪ್ರತ್ಯಭಿಜ್ಞಾಯಾಹ ಅಪಿ ಭ್ರಾಂತಿತ್ವ ಸ್ಯಾದಿತಿ ಸಂಭವತ್ತೇವ ಬೌದ್ಧಂ ಪ್ರತಿ ಅತಿ ಪ್ರಸಂಗ ಅಭಿಧಾನಮಿತಿ ಭಾವ. ಆದ್ದರಿಂದ ಬೌದ್ಧರಿಗೆ ಕೂಡ ಇದು ಒಪ್ಪದೆ ಹೋದ ಅತಿ ಪ್ರಸಂಗ ಬಂದೇ ಬರುತ್ತಾದ್ದರಿಂದ ನಿತ್ಯತೋಪ್ಯ ಯದ್ಯಪ್ಯತ್ರ ಸರ್ವಕ್ಷಣಿಕತ್ವ ನಿರಾಕರಣೆಯನ್ನಾಪಿ ಉತ್ತರಂ ಶಕ್ಯತೆ. ಒಂದು ನೋಟ್ ಕೊಡ್ತಾರೆ, ನಾವು ಎರಡು ರೀತಿ ಉತ್ತರ ಕೊಡ್ಬೋದು ನಾವು ಇದಕ್ಕೆ ಬೌದ್ಧರಿಗೆ. ಒಂದು ರೀತಿ ಉತ್ತರ ಇಷ್ಟೊಂದು ಕೊಟ್ಟೋಣ, ಆ ರೀತಿ ಉತ್ತರ ಒಂದು. ಅಥವಾ ಇನ್ನೊಂದು ಉತ್ತರ ಏನು ಅಂದರೆ ಸರ್ವಂ ಕ್ಷಣಿಕಂ ಅದನ್ನೇ ಸರಿಯಲ್ಲ ಅಂತ ಒಪ್ಪಿದ್ರೆ ಬೋದಾಯ್ತು. ಅರ್ಥ ಆಯ್ತಾ? ಸರ್ವಂ ಕ್ಷಣಿಕಂ ಅನ್ನೋ ಆರ್ಗ್ಯುಮೆಂಟ್ನೇ ಏನು ಮಾಡ್ಬೋದು ನಾವು, ಅದನ್ನೇ ಅಲಗಡಿದ್ರೂ ಆಯಿತು. ಅಥವಾ ಅವ್ರು ಒಪ್ಪಿರೋ ಜಾಗ ತೋರಿಸಿದ್ರು ಆಯಿತು. ಇದನ್ನ ಅರ್ಥ ಮಾಡ್ಕೊಂಡ್ರೆ ವಾಕ್ಯಾರ್ಥದಲ್ಲಿ ಯಾವಾಗ ಯಾವ ರೀತಿ ಇರಬೇಕು ಕಂಡ್ರೆ ಎರಡು ರೀತಿನೂ ಮಾಡಕ್ಕೆ ಬರುತ್ತೆ. ನಾವು ವೇದ ಒಪ್ಪೋದಿಲ್ಲ, ವಾಕ್ಯಾರ್ಥ ಮಾಡ್ತೀನಿ, ವೇದ ಒಪ್ಪಬೇಕಾಗಿಲ್ಲ ಬಿಡು, ಹಾಗೆ ಸೋಲಿಸ್ತೀವಿ ಅಂತ ಹೇಳ್ಬೋದು. ಅಥವಾ ವೇದನ ಒಪ್ಪಿಸಿ ಸೋಲಿಸ್ತೀವಿ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಈಗ ವೇದನ ಒಪ್ಪಿಸೋದು ಬೇರೆ, ವೇದ ಒಪ್ಪಿಸದೆ ಹೋದರೂ ಸೋಲ್ತಿ ಅಂತ ಹೇಳೋದು ಬೇರೆ. ಈ ದೃಷ್ಟಿಯಲ್ಲಿ ನಾವು ಇನ್ನೊಂದು ರೀತಿ ಹೇಳಕ್ಕೆ ಬರುತ್ತೆ. ಆಚಾರ್ಯ ಯಾತಕ್ಕಿಂತ ಹೇಳಿದರು ಅಂದರೆ ಪ್ರತ್ಯಭಿಜ್ಞಾನ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಅತಿ ಸುಲಭವಾಗಿ ಅರ್ಥ ಆಗ್ಬೇಕಾದ್ರೆ ಯಾವ್ದು ಇಂಪಾರ್ಟೆಂಟು, ಪ್ರತಿ ಅವನು ಒಪ್ಪಿಕೊಂಡಿದ್ದಾನೆ ಅಂತ ಹೇಳೋದು ಇದು ಸುಲಭದ ಕೇಸು. ಅದಕ್ಕೋಸ್ಕರ ನಾನು ಹೇಳಿದ್ರೆ ಹೊರತು ಉತ್ತರ ಸರ್ವಂ ಕ್ಷಣಿಕವಂತ ನಾವು ಒಪ್ಪಿದ್ದೇವೆ ಅಂತ ಅರ್ಥ ಅಲ್ಲ. ಆ ಕಾನ್ಸೆಪ್ಟೇ ತಪ್ಪು ಕಾನ್ಸೆಪ್ಟ್. ಫಸ್ಟ್ ಯದ್ಯಪ್ಯತ್ರ ಸರ್ವಕ್ಷಣಿಕತ್ವ ನಿರಾಕರಣೇನಾಪಿ ಉತ್ತರಂ ಶಕ್ಯತೆ ವಕ್ತು ತಥಾಪಿ ಅತಿಪ್ರಸಂಗ ಕಥನ ಪ್ರಸ್ತಾವೇ ಏತದ್ಯುತ್ಪಾದನಶ್ಚೈವ ಉಚಿತತ್ವ ನ ತತ್ತದ್ದ ತದತ್ರ ಉಕ್ತಂ. ಅತಿಪ್ರಸಂಗ ಹೇಳೋದಕ್ಕೆ ಹೊರಟಾಗ ಪ್ರತ್ಯಭಿಜ್ಞಾ ಕೇಸ್ ತೋರಿಸೋದು ಅತಿ ಡೈರೆಕ್ಟ್ ರೆಲೆವೆಂಟ್ ಆದ್ದರಿಂದ ಆಚಾರ ಹಾಗೆ ಮಾಡಿದ್ದಾರೆ. ಇನ್ನು ಕೃತಶ್ಚ ಅನ್ಯತ್ರ ಸರ್ವಕ್ಷಣಿಕತ್ವ ನಿರಾಸಹ. ಹಾಗೆ ಸರ್ವಕ್ಷಣಿಕತ್ವ ನಿರಾಸ ಮಾಡಲೇ ಇಲ್ಲ ಅಂತ ಕೇಳಿದರೆ ಬೇರೆ ಕಡೆ ಮಾಡಿದೆ ಅದನ್ನ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರೇ ಮಾಡ್ತಾರೆ, ಆಮೇಲೆ ಭಾಷೆಯಲ್ಲಿ ಆಚಾರ್ಯರು ಮಾಡ್ತಾರೆ, ವ್ಯಾಖ್ಯಾನದಲ್ಲಿ ಮಾಡ್ತಾರೆ. ಆದ್ದರಿಂದ ಬೇರೆ ಕಡೆ ಮಾಡಿದ್ದಾರೆ, ಆ ರೀತಿ ಬೇಕಾದ್ರೂ ಉತ್ತರ ಕೊಡ್ಬೋದು, ಏನೂ ತಪ್ಪಲ್ಲ. ಏನು ಒಂದು ಮಾತೇ ಸರ್ವವೂ ಕ್ಷಣ ಎಲ್ಲವೂ ಆಗಮದ ಕಾನ್ಸೆಪ್ಟೇ ಇಲ್ಲ, ಆಗಮನೇ ಒಪ್ಪೋದಿಲ್ಲ ಅವರು. ಆದರೂ ನನ್ನ ಮಾತು ಕೇಳಿ ಅಂತಾರೆ, ಇದು ಪದ್ಧತಿ. ಆಗ ಒಪ್ಪದೇ ಅವ್ರ ಮಾತೇನು ಕೇಳೋದು ಅಂತೂ ಇದೇ ತಪ್ಪಾಯಿತು. ಕೃತಶ್ಚ ಅನ್ಯತ್ರ ಸರ್ವಕ್ಷಣಿಕತ್ವ ನಿರಾಸಃ ಪಂಚಸ್ಕಂದೇಭ್ಯ ಇತಿ ವಿಶೇಷಣಂ ವಿಶೇಷೇಣ ಇತ್ಯನೇನ ವಿಶೇಷಣ ಸಮಾಸೋಯಂ ನತು ತದ್ಧಿತಾರ್ಥ ಇತ್ಯಾದಿನ ಸಮಾಹಾರ ದ್ವಿಗುಹು ಅಥವಾ ಪಂಚಸ್ಕಂಧ್ಯ ಇತಿನೋಕ್ತಂ. ಅಲ್ಲಿ ವ್ಯಾಕರಣದ ಬಗ್ಗೆ ಹೇಳಿದರು. ಪಂಚಸ್ಕಂಧ ಅಂತಾಯಿತು, ಪಂಚಸ್ಕಂಧಿ ಅಂತಾಗಬೇಕಿತ್ತದು. ಪಂಚಸ್ಕಂಧಿ ಅಂತಾದಾಗ ದ್ವಿಗು ಸಮಾಸ ಅದು. ಆ ದ್ವಿಗು ಸಮಾಸವನ್ನು ಮಾಡಿದಾಗ ಏನಾಗಬೇಕಿತ್ತದು? ಸ್ತ್ರೀಲಿಂಗ ಆಗಬೇಕಾಯಿತು. ಪುಲಿಂಗದಲ್ಲಿ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ ಇಲ್ಲ, ಈ ರೀತಿ ಹೇಳಿದ್ರು. ವಿಶೇಷಣ ವಿಶೇಷ ಭಾವ ಇದ್ದಾಗ ಏನಾಗೋದಿಲ್ಲ, ಅದು ಪಂಚಸ್ಕಂಧಿ ಅಂತ ರೂಪ ಬರೋದಿಲ್ಲ. ಆದ್ದರಿಂದ ಈ ರೀತಿ ಹೇಳ್ತಾರೆ. ಮಧ್ಯೆ ಮಧ್ಯಕ್ಕೆ ಅಲ್ಲಿ ವ್ಯಾಕರಣದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅವು ಯಾತಕ್ಕೆ ಉಪಯೋಗಿಸಿರೋ ಇನ್ನೂ ಒಂದು ಪ್ರಶ್ನೆ ಮಾಡಿದಾಗ ಉತ್ತರ ತಿಳ್ಕೊಂಡಿದ್ದೀನಿ ಅಂತೇಳಿ. ಅದು ಮೇನ್ ಅಲ್ಲ, ವ್ಯಾಕರಣ ಸಿದ್ಧಾಂತಕ್ಕೆ ಮೇನ್ ಅಲ್ಲೇ ಅಲ್ಲ. ಅದ್ರ ಪತ್ತೆ ಅದು ಏನಿರಬೇಕದು, ಹಂಗೆ ಅದು ಇರಬೇಕದು. ಮತ್ತು ವ್ಯಾಕರಣ ಎಲ್ಲ ಕಡೆ ಹಿಡಿದೆ ಹೋದ್ರೂ ಕೂಡ ವ್ಯಾಕರಣ ಎಲ್ಲ ಕಡೆ ಏನಾಗಿರ್ತದೋ ಸರಿಯಾಗಿದ್ದೇ ಇರುತ್ತೆ. ಬಡಿಸಿದಾಗ ಎಲ್ಲ ಪದಾರ್ಥನೂ ಸರಿ ಇರಬೇಕು, ಅದು ನಿಜ. ಅದು ಕೆಟ್ಟದಾಗಿರಬೇಕಂತ ಅಂದ್ರೆ ಕಾಮನ್ ಫ್ಯಾಕ್ಟರ್. ಸೊ ವ್ಯಾಕರಣ ಸರಿ ಇರಬೇಕು ಅಂತ ಪದ್ಧತಿನೇ ಅಲ್ಲಲ್ಲಿ ತೋರಿಸ್ತಾ ಹೋಗ್ತಾರೆ ಅಷ್ಟೇ. ಅತ್ರ ಬೌದ್ಧೈಕ ದೇಶಿಯನೋ ವಿಜ್ಞಾನ ಶೂನ್ಯವಾದಿನೋ ಆಹತುಹು ಶಾದಯಂ ಪ್ರಸಂಗ ಸೋತ್ರಾಂತಿಕಾದೀನಾಂ ಏರ್ ದಿಶೋ ನಿತ್ಯತ್ವ ಅಂಗೀಕೃತಂ ನಾಸ್ಮಾಕಂ ವಿಜ್ಞಾನಾತಿರಿಕ್ತಂ ಶೂನ್ಯಾತಿರಿಕ್ತಂ ವಾ ಸರ್ವಂ ಭ್ರಾಂತಿ ಕಲ್ಪಿತಮಿತಿ ಅಂಗೀಕಾರ. ಈಗ ಅವರಲ್ಲೇ ಒಂದು ಗುಂಪಿದೆ. ಈಗ ಅವರೇನು ಮಾಡಿದರೆ, ಈಗ ಓಹೋ ನೀವು ಉತ್ತರ ಕೊಟ್ಟರೆ ನಮಗೆ ಅಪ್ಲೈ ಆಗಲ್ಲ ಅಂದ್ಬಿಟ್ಟು. ಬೌದ್ಧರಲ್ಲೂ ಕೂಡ ಗುಂಪಿದೆ, ನಾಲ್ಕು ಗುಂಪಿದ್ದಾರೆ ಅವರಲ್ಲೂ ಕೂಡ. ಬೌದ್ಧ ಮತದಲ್ಲಿ ಎಷ್ಟಿದೆ? ನಾಲ್ಕು ಸಬ್ ವೆರೈಟೀಸ್ ಇದೆ. ಪ್ರತಿ ಮತದಲ್ಲೂ ಕೂಡ ಮತದಲ್ಲಿ ಭೇದಗಳುಂಟು. ಪ್ರತಿ ಮತದಲ್ಲೂ ಕೂಡ ಜೈನರಲ್ಲೂ ಕೂಡ ಇದ್ದಾರೆ. ಶ್ವೇತಾಂಬರರು ದಿಗಂಬರರು ಅವರಲ್ಲಿ ಎರಡು ಕ್ಲಾಸ್ ಇದೆ. ಇವರಲ್ಲಿ ನಾಲ್ಕಿದ್ದಾರೆ, ಅವರಲ್ಲಿ ಎರಡು ಇದ್ದಾರೆ. ಆಮೇಲೆ ಇನ್ನೆಲ್ಲ ಮತದ ವೈಶೇಷಿಕರಲ್ಲಿ ಎರಡಿದ್ದಾರೆ. ನ್ಯಾಯಕರು ವೈಶೇಷರು ಇದ್ದಾರೆ. ಸಾಂಖ್ಯರಲ್ಲಿ ಶೇಷ್ವರರು ನೀಶ್ವರರು ಅಂತಿದ್ದಾರೆ. ಮೀಮಾಂಸಕರಲ್ಲಿ ಮೂರು ಗುಂಪಿನವರು ಇದ್ದಾರೆ. ಭಾಟ್ಟರು ಪ್ರಭಾಕರರು ಮತ್ತು ಮುರಾರಿ ಅಂತ ಮೂರು ಜನ ಇದ್ದಾರೆ. ಅದು ಎಲ್ಲದರಲ್ಲೂ ಕ್ಲಾಸಿಫಿಕೇಶನ್ ಇದೆ. ಅದ್ವೈತದಲ್ಲೂ ಕೂಡ ಎರಡಿದೆ. ಮತ್ತೆ ವಿರಾಣ ಸ್ಕೂಲ್ ಮತ್ತು ಭಾವದ್ವೈತ ಎರಡಿದೆ, ಮೇಜರ್ ಸ್ಕೂಲ್ ಇದೆ. ಆಮೇಲೆ ರಾಮಾನುಜರಲ್ಲಿ ಅವರಲ್ಲೇ ಎರಡು ಸ್ಕೂಲ್ ಇದೆ. ಮತ್ತೆ ಈ ತೆಂಗಲೆ ಒಡಗಲೆ ಅಂತ ಅವರಲ್ಲೇ ಎರಡು ಗುಂಪಿದೆ. ನಮ್ಮಲ್ಲೇ ಎರಡು ಗುಂಪು ಇಲ್ಲದೆ ಇರೋದು. ಒಂದು ಏನೇನು ಇಲ್ಲದೆ ಇರೋ ಮತ್ತಲ್ಲಿ ವ್ಯತ್ಯಾಸ ಇಲ್ಲದೆ ಅಂದರೆ ನಮ್ಮಲ್ಲಿ ಒಂದೇ. ನಮ್ಮದಲ್ಲಿ ಏನಾದರೂ ಮಠಗಳ ಗಲಾಟೆನೇ ಹೊರತು ಮತ್ತದ ಗಲಾಟೆ ಇಲ್ಲ ಅವರಲ್ಲಿ. ಅದರಲ್ಲ ಇದು ಮತ್ತದಲ್ಲೇ ಏನು ಗಲಾಟೆ ಇದೆ ಅವರು. ಭಾಳ ಆಶ್ಚರ್ಯ ಅಂದರೆ ಅವರು ನಾಲ್ಕು ಗುಂಪಿನವ್ರು ಹೇಳ್ತಾರೆ. ಈಗ ನೋಡಿ, ನಾಲ್ಕರಲ್ಲಿ ವಿಜ್ಞಾನ ಶೂನ್ಯವಾದಿಗಳು ಇಬ್ಬರು ಇದ್ದೇವೆ, ನಮಗಿದು ಅಪ್ಲಿಕಬಲ್ ಅಲ್ಲ. ಯಾತಕ್ಕೆ? ಶಾದಯಂ ಪ್ರಸಂಗ ಸೋತ್ರಾಂತಿಕಾದೀನಂ. ಸೋತ್ರಾಂತಿಕರು, ವೈಭಾಷಿಕರು, ವಿಜ್ಞಾನವಾದಿಗಳು, ಶೂನ್ಯವಾದಿಗಳು ಅಂತ ನಾಲ್ಕು ಭಾಗ ಅವರಲ್ಲಿ. ಸೋತ್ರಾಂತಿಕರು ವೈಭಾಷಿಕರಿಗೆ ಅಪ್ಲೈ ಆಗುತ್ತೆ. ಯಾತಕ್ಕೆ ಅಂದರೆ ಒಪ್ಕೊಂಡಿದ್ದಾರೆ. ಅವ್ರು ಏನು ಒಪ್ಕೊಂಡಿದ್ದಾರೆ? ಆಕಾಶ ನಿತ್ಯ ದಿಕ್ಕು ನಿತ್ಯ ಅಂತ ಒಪ್ಕೊಂಡಿದ್ದಾರೆ. ನಾವು ಅದನ್ನು ಒಪ್ಕೊಂಡಿಲ್ಲ. ಆದ್ದರಿಂದಾಗಿನೇ ನಮಗೆ ನೀವು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ನಾಸ್ಮಾಕಂ ವಿಜ್ಞಾತಿರಿಕ್ತಂ ವಿಜ್ಞಾನಾತಿರಿಕ್ತಂ ಶೂನ್ಯಾತಿರಿಕ್ತಂ ವಾ ಸರ್ವಂ ಭ್ರಾಂತಿ ಕಲ್ಪಿತಮಿತ್ಯ ಅಂಗೀಕಾರ. ನಾವು ಒಪ್ಪೋದು ಎರಡೇ. ವಿಜ್ಞಾನವಾದಿಗಳಲ್ಲಿ ಅಲ್ಟಿಮೇಟ್ ರಿಯಾಲಿಟಿ ಯಾವುದು? ವಿಜ್ಞಾನ ಒಂದೇ. ಶೂನ್ಯವಾದಿಗಳ ಅಲ್ಟಿಮೇಟ್ ರಿಯಾಲಿಟಿ ಯಾವುದು? ಶೂನ್ಯ ಒಂದೇ. ಅದ್ವೈತಿಗಳ ಅಲ್ಟಿಮೇಟ್ ರಿಯಾಲಿಟಿ ಯಾವುದು? ಬ್ರಹ್ಮ ಒಂದೇ. ಬ್ರಹ್ಮ ಯಾರು ಹೊಡೆಯುತ್ತಾ ಪ್ರಕಾರ? ಆ ಶೂನ್ಯನೇ. ಬ್ರಹ್ಮಾಪ್ಯಖಂಡಂ ಪಥ ಶೂನ್ಯ ಸಿದ್ಧೈ. ಹೆಸರು ಬ್ರಹ್ಮ ಅಂತ ಇಟ್ಟಿದ್ದಾರೆ ಹೊರತು ಏನದು? ಬ್ರಹ್ಮನಿಗೆ ಏನೇನು ಗುಣ, ಶೂನ್ಯಕ್ಕೆ ಏನೇನಿದೆ ಎಲ್ಲ ಏನು, ಯಾವುದಕ್ಕಿದೆ ಅದು? ಬ್ರಹ್ಮನಿಗಿದೆ ಅಷ್ಟೇ. ಅತ್ರ ಬೌದ್ಧೈಕ ದೇಶಿ ಹೇಳ್ತಾರೆ, ನಾ ತತ್ರ ದಿಗೇವ ಭ್ರಾಂತಿ ಕಲ್ಪಿತ, ಅಲ್ಲಿ ದಿಕ್ಕನ್ನೇ ಭ್ರಾಂತಿ ಕಲ್ಪಿತ ಅಂತ ಕರೆಯೋರು ನಾವು. ಅಂದಮೇಲೆ ನೀವು ಎಕ್ಸಾಂಪಲ್ ಏನು ಕೊಡ್ತೀರಿ ಈಗ? ಕುತಸ್ತಸ್ಯ ನಿತ್ಯತ್ವ ಕುತಸ್ತರಾಂ ತತ್ ತತ್ ಪ್ರತ್ಯಭಿಜ್ಞಾಯ ಅಭ್ರಾಂತಿತ್ವ ಏನ ಅತಿಪ್ರಸಂಗಸ್ಯಾದಿತ್ಯತಃ ನಚ ದಿಶೆಯೇವೇತಿ. ಅಂದಮೇಲೆ ದಿಕ್ಕಗಳನ್ನೇ ಒಪ್ಪಿಲ್ಲ ಅಂದಮೇಲೆ ಅವು ನಿತ್ಯ ಅಂತ ಹೇಳೋದಾಗಲಿ, ಅದು ಪ್ರತ್ಯಭಿಜ್ಞ ಕೊಡೋದಾಗಲಿ, ಅದಕ್ಕೆ ಅದರಂತೆ ವರ್ಣಗಳು ನಿತ್ಯ ಅಂತ ಹೇಳೋದಾಗಲಿ, ಏನು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ. ಅದಕ್ಕೆ ಉತ್ತರ ಕೊಡ್ತಾರೆ, ಸರಿಯಲ್ಲ, ನಚ ದಿಶೆಯೇವೇತಿ, ನಚ ದಿಶೆಯೇವ ಭ್ರಾಂತಿ ಕಲ್ಪಿತಾ ವಿಜ್ಞಾನ ಶೂನ್ಯಯೋರಪಿ ಸಾಮ್ಯಾ ಈ ಹೇಳ್ತಾರೆ. ಹಾಗಿದ್ರೆ ದಿಕ್ಕುಗಳೇ ಭ್ರಾಂತಿ ಕಲ್ಪಿತ ಅಂತ ಹೇಳೋದ ನಾವೇನು ಹೇಳ್ತೇವೆ? ವಿಜ್ಞಾನವಾದಿ ಇದೆಯಲ್ಲ, ನಿನ್ನ ವಿಜ್ಞಾನನೇ ಭ್ರಾಂತಿ ಅಂತೀವಿ ನಾವು. ನಿನ್ನ ಶೂನ್ಯವಾದಿ ಶೂನ್ಯನೇ ಭ್ರಾಂತಿ ಹೇಳಿ ಏನು ಹೇಳ್ಬೇಕು ಅದಕ್ಕೀಗ? ಏನು ಉತ್ತರ ಕೊಡ್ಬೇಕು ಅವನು? ಹಾಗೆಲ್ಲ ಹೇಳಬಾರ್ದು, ಪ್ರಮಾಣ ಕೊಡ್ತೀನಿ ಅಂತ. ಆಕಾಶಕ್ಕೆ ಅದೇ ಕಾರಣ ಕೊಡ್ತೀವಿ, ಏನೇ ಮಾಡ್ತೀವಿ ನಾವೀಗ? ಆಧಾರ ಕೊಡ್ತೀವಿ ಅಷ್ಟೇ, ಸಿಂಪಲ್. ದಿಗಿತಿ ಪ್ರಕೃತಿ ಅಪಿ ದಿಶಾ ಇದೆ ಬಹುವಚನಂ, ದಿಶಾಂ ಬಹುತ್ವಪಿ ಸತ್ಯಂ ಇತಿ ಜ್ಞಾಪನಾರ್ಥಂ. ಆಚಾರ್ಯರು ದಿಕ್ ಅಂತ ಹೇಳಿದ್ರೆ ಸಾಕಾಗಿತ್ತು, ದಿಕ್ ದಿಶವು ದಿಶಾ, ದಿಕ್ ಸಿಂಗ್ಯುಲರ್, ದಿಶಾ ಅಂಬದೇನು ಪ್ಲೂರಲ್, ಪ್ಲೂರಲ್ ಹೇಳಬೇಕಾಗಿದ್ದಲ್ಲಿ. ಯಾತಕ್ಕೆ ಹೇಳಿದರು ಅಂದರೆ ಬರೀ ದಿಕ್ಕಷ್ಟೇ ಸತ್ಯ ಅಲ್ಲ, ಅದರ ಪಾರ್ಟ್ಸ್ ಕೂಡ ಸತ್ಯ ಅಂತ ಹೇಳಬೇಕಾಗಿದೆ ಆಚಾರ್ಯ. ದಿಕ್ಕಷ್ಟೇ ಸತ್ಯ ಅಲ್ಲ, ಪೂರ್ವ ಪಶ್ಚಿಮ ಇತ್ಯಾದಿ ವ್ಯವಹಾರ ಕೂಡ ಏನದು, ಅದು ಸತ್ಯನೇ. ಇಲ್ಲದವರು ಜನ ಮನುಷ್ಯನಿಗೆ ಅಲ್ಲಿ ಇಲ್ಲಿ ಅಂತ ಉಪಯೋಗಿಸ್ಲಿಕ್ಕೆ ಬರ್ತಿರಲಿಲ್ಲ. ಅದಕ್ಕೋಸ್ಕರ ಆಚಾರ್ಯ ಏನು ಉಪಯೋಗಿಸಿದ್ದಾರೆ? ನಚ ದಿಕ್ಕೇವ ಭ್ರಾಂತಿ ಕಲ್ಪಿತ ಅಂತ ಕರೀಲಿಲ್ಲ, ದಿಶೆಯೇವ ಭ್ರಾಂತಿ ಕಲ್ಪಿತಾ ವಿಜ್ಞಾನ ಶೂನ್ಯಯೋರಪಿ ಸಾಮ್ಯಾತ್. ತೇನ ಏಕೇನ ಏಕೈವ ದಿಗ್ ಉಪಚಾರೇಣ ದಶ ದಶ ವ್ಯವಹಾರ ಭಾಗಿತಿ ವದಂತೋ ವೈಶೇಷಿಕಾದಯೋ ನಿರಸ್ತಾ ಭವಂತ. ಅದಕ್ಕೇನು ಹೇಳ್ತಾರೆ? ದಿಕ್ಕಿರೋದು ಒಂದೇನೆ, ಹತ್ತು ಅಂತ ವ್ಯವಹಾರ ಮಾಡ್ತೇವೆ ಅಂತ ಎಷ್ಟು ಹೇಳ್ತಾರೆ? ಹತ್ತು ಅಂದ್ರೆ ಯಾವುದೀಗ? ಹತ್ತು ಅಂದ್ರೆ ಯಾವುದು? ಎಂಟು, ನಾಲ್ಕು ಪ್ಲಸ್ ನಾಲ್ಕು, ಗೊತ್ತಾಯ್ತಾ? ಮೇಲೆ ಮತ್ತು ಕೆಳಗೆ ಎಷ್ಟಾಯ್ತು? ಸಂಧ್ಯಾವಂದಿನ ಕಾಲಕ್ಕೆ ಎಂಟಕ್ಕೆ ನಮಸ್ಕಾರ ಮಾಡ್ಬೇಕಲ್ಲ, ಎಂಟು ಹತ್ತು ದಿಕ್ಕಾಯ್ತು ಅಲ್ಲಿಗೆ. ಅದು ಬರೀ ಹತ್ತು ದಿಕ್ಕುಗಳು ಸತ್ಯ ಅಂತ ಒಪ್ಪಲಕ್ಕೋಸ್ಕರ ಹೇಳ್ತಾರೆ. ಅವೆಲ್ಲ ಇದಲ್ಲ, ಏನಲ್ಲ, ಅವು ಬರೀ ಕನ್ವೆನ್ಷನಲ್ ರಿಯಾಲಿಟಿ ಅಲ್ಲ, ಆ್ಯಕ್ಚುಲಿ ಏನವು ಫ್ಯಾಕ್ಟ್ ಅಂತ ಹೇಳ್ತಾರೆ. ಶ್ರುತಿ ಸ್ಮೃತಿ ಲೋಕ ವ್ಯವಹಾರ ಸಿದ್ಧಸ್ಯ ದಶತ್ವಸ್ಯ ನಿಷ್ಕಾರಣಂ ಉಪಚರಿತತ್ವ ಗ್ರಹಣ ಅನುಪಪತ್ತೇ ಹೇ. ಹತ್ತು ದಿಕ್ಕುಗಳು ಒಬ್ಬ ಭಾಗ ಎಲ್ಲೆಲ್ಲಿ ಒಪ್ಪಿದ್ದಾರೆ ಅಂದರೆ ಶ್ರುತಿ ಸ್ಮೃತಿ ಲೋಕ ವ್ಯವಹಾರ ಮೂರು ಇದೆ. ಶ್ರುತಿಗಳಲ್ಲಿ ಹತ್ತಿಕ್ಕು ಹೇಳಿದ್ದಾರೆ, ಸ್ಮೃತಿಗಳಲ್ಲೂ ಹತ್ತಿಕ್ಕು ಹೇಳಿದ್ದಾರೆ, ಲೋಕ ವ್ಯವಹಾರನೂ ಹಾಗೇ ಇದೆ. ಅಂದಮೇಲೆ ಅದನ್ನೇನಂತ ಹೇಳಬಾರ್ದು, ಕಲ್ಪನೆ ಅಂತ ಕರಿಬಾರ್ದು. ನಿಷ್ಕಾರಣ ಉಪಚರಿತತ್ವ ಗ್ರಹಣ ಅನುಪಪತ್ತೇಹೇ ಕುತೋ ನಾಯಿತಿ ಚೇತ್ ಕಿಂ ದಿಶಾಂ. ಹಾಗಿದ್ದರೆ ದಿಕ್ಕುಗಳು ಭ್ರಾಂತಿ ಕಲ್ಪಿತ ಅಲ್ಲ ಅಂತ ಹೇಳ್ತೀರಿ, ಯಾತಕ್ಕೆ ಹೇಳ್ತೀರಿ ಅಂದರೆ ವಿಜ್ಞಾನ ಶೂನ್ಯಗಳಿಗೆ ಅದು ಬರುತ್ತೆ ನೋಡು ಅಂತ ಹೇಳಿದ್ದಾರೆ. ಭ್ರಾಂತಿ ಕಲ್ಪಿತಂ ಕೇನಚಿತ್ ಪ್ರಮಾಣೇನ ಉಚ್ಯತೆ ಏವಮೇವ ಬಾ. ದಿಕ್ಕುಗಳಿಗೆ ಭ್ರಾಂತಿ ಕಲ್ಪಿತತ್ವವನ್ನು ಒಂದು ಆಧಾರ ಕೊಟ್ಟು ಹೇಳ್ತೀಯೋ ಸುಮ್ಮನೆ ಹೇಳ್ತೀಯೋ ಅಂತ ಪ್ರಶ್ನೆ ನಮ್ಮ. ನಾದ್ಯ ಪ್ರಪಂಚ ಮಿಥ್ಯಾತ್ವ ಪ್ರಮಾಣಾನ ಮನ್ಯತ್ರ ದೂಷಿತತ್ವಾತ್ ಅಸಾಧಾರಣ ಪ್ರಮಾಣಸ ಅನುಪಲಂಭಾತ್. ಈ ಕೊಡ್ತಕ್ಕಂಥ ಪ್ರಮಾಣಗಳನ್ನೆಲ್ಲ ಖಂಡನೆ ಮಾಡಿಬಿಟ್ಟಿದ್ದೆ ನಾವು. ನ ದ್ವಿತೀಯ ಅತಿಪ್ರಸಂಗಾದಿತ್ಯ ವಿಜ್ಞಾನಿ. ಸುಮ್ಮನೆ ಹೇಳೋದಾದರೆ ಸುಮ್ಮನೆ ಉಳು ಸುಳ್ಳು ಅಂತ ಹೇಳಿದ್ರೆ ವಿಜ್ಞಾನವೂ ಸುಳ್ಳು ಅಂತ ಹೇಳಾಗಿದ್ರೆ ಶೂನ್ಯನೂ ಸುಳ್ಳು ಅಂತ ಹೇಳು. ಇಬ್ಬರು ಒಂದೇ ಕಡೆ ಖಂಡನೆ ಮಾಡ್ತಾರಾದ್ರಿಂದ ವಿಜ್ಞಾನಸ್ಯ ಸಾಮ್ಯಾತ್ ಶೂನ್ಯಸ್ಯ ಸಾಮ್ಯಾತ್ ಅಂತ ಹೇಳಬೇಕಾಗಿತ್ತು. ಇವರು ಒಟ್ಟಿಗೆ ಸೇರಿಸಿ ಅಂತ ಹೇಳಿಬಿಟ್ರು, ವಿಜ್ಞಾನ ಶೂನ್ಯ ಅಂತ ಒಟ್ಟಿಗೆ ಸೇರಿಸಿಬಿಟ್ರು ಅಷ್ಟೇ. ಪ್ರಮಾಣೇನ ವಿನ ಇವ ಭ್ರಾಂತಿ ಕಲ್ಪಿತತ್ವ ಕಲ್ಪನಸ್ಯ ಸತ್ಯತ್ವೇನ ಅಭ್ಯುಪಗತಯೋಹೋ ವಿಜ್ಞಾನ ಶೂನ್ಯಯೋಹೋ ವಿಷಯೇಪಿ ಕರ್ತುಂ ಶಕ್ಯತ್ವಾತ್ ತಯೋರಪಿ ಭ್ರಾಂತಿ ಕಲ್ಪಿತತ್ವ ಮಾಪದ್ದೇತಾ. ನಿಷ್ಕಾರಣವಾಗಿ ನಿರಾಧಾರವಾಗಿ ಯಾವುದೋ ಒಂದನ್ನು ಸುಳ್ಳು ಅಂತ ಹೇಳೋದಾದರೆ ಅವಾಗೇನು ಹೇಳ್ಬೋದು, ನಿನ್ನೇನು ಸುಳ್ಳು ಅಂತ ಹೇಳಿದ್ರೆ ಆಯ್ತಷ್ಟೇ, ಭಾರಿ ಕಷ್ಟಪಡ್ಬೇಕಾಗಿತ್ತು. ಕಾರಣ ಕೊಟ್ಟು ಸುಳ್ಳು ಅಂತ ಹೇಳಿದ್ರೆ ಕಾರಣನ ಖಂಡನೆ ಮಾಡ್ತೀವಿ. ಅದೇ ಕಾರಣ ಕೊಟ್ಟು ಸುಮ್ಮನೆ ಹೇಳೋದಾದರೆ ಯಾರಿಗೇನು ಬೇಕಾದ್ರೆ ಹೇಳ್ಬೋದು. ನಾನು ಯಶ್ಯ ಸ್ವರೂಪಮೇವ ಸ್ವರೂಪಾಧಿ ನಿಬಂಧನ ತನ್ಮಿಥ್ಯಾ ಯಥಾ ಅಂಗುಲ್ಯವಷ್ಟಬ್ಧ ನಯನೋಪಾಧಿನ ಉಪಾಧಿ ನಿಮಿತ್ತೋ ಅಪರಶ್ಚಂದ್ರಮಃ ಪರೇಣ ಅಧಿಕಂಚ ದಿಕ್ಸ್ವರೂಪಂ ಆದಿತ್ಯೋದಯಾದಿನೈವ ದಿಕ್ಕಲ್ಪನಾ ತತ್ ಕಥಂ ದಿಶೋ ಭ್ರಾಂತಿ ಕಲ್ಪಿತತ್ವ ಭ್ರಾಂತಿ ಕಲ್ಪಿತ ಪ್ರಮಾಣಾಭಾವ ಇತ್ಯತಃ ನಾಚ ಆದಿತ್ಯೇತಿ. ಅದಕ್ಕೆ ಹೇಳ್ತಾನೆ ಸ್ವಾಮಿ, ಹಾಗಲ್ಲ, ಸುಮ್ಮನೆ ಹೇಳಿಲ್ಲ ನಾವು, ಹೇಳೋದಕ್ಕೆ ಬರುತ್ತೆ ನೋಡಿ. ನಾನು ಯಶ್ಯ ಸ್ವರೂಪಮೇವ ಪರೋಪಾಧಿ ನಿಬಂಧನ ತನ್ ಮಿಥ್ಯ. ಯಾವುದ ಸ್ವರೂಪ ಇನ್ನೂ ಡಿಪೆಂಡ್ ಆಗಿದೆಯೋ ಅದು ಮಿಥ್ಯ. ಹೇಗೆ ಅಂದರೆ ಅಂಗುಲ್ಯವಷ್ಟಬ್ಧ ನಯನ ಉಪಾಧಿ ನಿಮಿತ್ತೋ ಅಪರಶ್ಚಂದ್ರಮಃ. ಚಂದ್ರನ ಒಬ್ಬನೇನೆ ಅಂಗುಲಿ ಇಟ್ಕೊಂಡಿದ್ದಾನೆ, ನಯನ ಅನ್ನು ಕಣ್ಣಿಗೆ ಇಟ್ಕೋತಾನೆ, ಎರಡು ಕಾಣದ ತಕ್ಷಣ, ಗೊತ್ತಾಯ್ತಾ? ಎರಡು ಚಂದ್ರ ಸತ್ಯನಾ? ಇಲ್ಲ, ಒಂದೇ ಚಂದ್ರ ಸತ್ಯ ಸತ್ಯ. ಅದೇ ರೀತಿ ಎರಡು ಕಾಣೋದೆಲ್ಲ ಯಾತಕ್ಕೆ? ಉಪಾಧಿಯಿಂದ ಕಾಣಿಸ್ತು. ಅದಕ್ಕೆ ವಿಜ್ಞಾನ ಒಂದೇ ಸತ್ಯ, ಶೂನ್ಯ ಒಂದೇ ಸತ್ಯ. ಉಪಾಧಿಯಿಂದ ಕಾಣ್ತೇವೆ ಅಂತ ಕಾರಣ ಕೊಡ್ತೇವೆ ಅಂತ ಹೇಳೋದಾದರೆ ಅದನ್ನೆಲ್ಲ ಖಂಡನೆ ಮಾಡ್ತೀವಿ, ಉಪಾಧಿ ಮುಂದೆ ಹೇಳ್ತೇವೆ ಅಂತ ಹೇಳ್ತಾರೆ. ಇಲ್ಲೂ ಹಾಗೇನೆ, ಇಲ್ಲಿ ಹಾಗೇನೆ ದಿಕ್ಕುಗಳಲ್ಲಿ ನಾವು ಭ್ರಾಂತಿತ್ವ ಯಾತಕ್ಕೆ ಹೇಳ್ತೇವೆ ಗೊತ್ತಾ? ಪರೋಪಾಧಿಕಂಚ ದಿಕ್ಸ್ವರೂಪಂ. ದಿಕ್ಸ್ವರೂಪ ಅಂಬೋದೇನು ಗೊತ್ತಾ? ಪರೋಪಾಧಿಕ, ಸುಮ್ಮನೆ ಕನ್ವೆನ್ಷನ್ ಅದಷ್ಟೇ ದಿಕ್ಸ್ವರೂಪ ಹೇಳ್ತಿರೋದು ನಾವು. ಹೇಗೆ ಅಂದರೆ ಆದಿತ್ಯೋದಯಾದಿ ನೈವ ದಿಕ್ಕಲ್ಪನಾ, ಏನು ದಿಕ್ ಮಾಡಿಕೊಂಡು ದಿಕ್ಕಿರೋದು ಒಂದೇ, ಗೊತ್ತಾಯ್ತಾ? ಅದಕ್ಕೆ ನಾವು ಪೂರ್ವ ಅಪರ ಅಂತ ಯಾತಕ್ಕೆ ಹೇಳ್ತೇವೆ ಅಂದರೆ ಆದಿತ್ಯೋದಯಾದಿ ನೈವ. ಸೂರ್ಯ ಹುಟ್ಟ ದಿಕ್ಕು ಯಾವುದದು? ಪೂರ್ವ. ಮುಳುಗೋ ದಿಕ್ಕು ಯಾವುದು? ಪಶ್ಚಿಮ. ಈ ರೀತಿ ಅರ್ಥ ಮಾಡಿಕೊಂಡಿದ್ದೇವೆ ಅಷ್ಟೇ ಹೊರತು ಆ್ಯಕ್ಚುಲಿ ಏನಲ್ಲ ಇದು, ಸತ್ಯ ಅಲ್ಲ. ಅವನು ವಾದ ಇದು ಬರೀ ಉಪಾಧಿ, ಉಪಾಧಿ ಬೆರಳಿಗೆ ಬೆರಳನ್ನು ಕಣ್ಣಿಗಿಟ್ಕೊಂಡ್ರೆ ಹಾಗೋ ಹಾಕಿ ಉಪಾಧಿಯಿಂದ ಮಾತಾಡ್ತಿದ್ದೆ. ದೇರ್ಫೋರ್ ಅವೆಲ್ಲ ಏನವು? ಸುಳ್ಳು. ತತ್ ಕಥಂ ದಿಶೋ ಭ್ರಾಂತಿ ಕಲ್ಪಿತತ್ವೇ, ಹೇಗೆ ದಿಕ್ಕುಗಳ ಕಾನ್ಸೆಪ್ಟ್ ಭ್ರಾಂತಿ ಕಲ್ಪಿತ ತಾನೇ? ಉಪಾಧಿ ಆದಿತ್ಯೋದಯ ಉಪಾಧಿ, ಆದಿತ್ಯ ಸೂರ್ಯ ಹುಟ್ಟೋ ದಿಕ್ಕು, ಸೂರ್ಯ ದಿಕ್ಕ ನಿಮಿತ್ತ ಮಾಡ್ಕೊಂಡು ಏನು ಮಾಡಿದ್ದೆ ನಾವೀಗ? ಸೂರ್ಯ ಎಲ್ಲಿ ಹುಡ್ತಾನೋ ಅದು ಪೂರ್ವ, ಎಲ್ಲಿ ಮುಳುಗ್ತಾನೋ ಪಶ್ಚಿಮ ಅಂತ ಮಾಡ್ಕೊಂಡಿದ್ದೇವೆ. ಕನ್ವೆನ್ಷನಲ್ ಅಷ್ಟೇ, ರಿಯಲ್ ರಿಯಾಲಿಟಿ ಬೇರೆ, ಕನ್ವೆನ್ಷನಲ್ ರಿಯಾಲಿಟಿ ಬೇರೆ. ಭ್ರಾಂತಿ ಕಲ್ಪಿತತ್ವೇ ಪ್ರಮಾಣ ಗೊತ್ತು. ಪೇಪರ್ ಏನು 100 ರೂಪಾಯಿ ನೋಟ್, ಅದು 1,000 ರೂಪಾಯಿ ನೋಟ್ ಪೇಪರ್ ಅಷ್ಟೇ ಅದು. ನಾವು ಏನು ತಿಳ್ಕೊಂಡಿದ್ದೇವೆ ಅದಕ್ಕೆ ಬೆಲೆ ಕಟ್ಟಿದ್ದೇವೆ ಅಷ್ಟೇ, ಇದಕ್ಕೆ ಬೆಲೆ ಕನ್ವೆನ್ಷನ್ ಮಾಡ್ಕೊಂಡಿದ್ದೇವೆ. ಅದರ್ವೈಸ್ ಏನದು? ಪೇಪರ್ ಅಷ್ಟೇ, ಅಷ್ಟೇ ಹೊರತು ಬೇರೆ ಅಲ್ಲ. ಅದೇ ರೀತಿಯೇ ನಾವು ಅದೇ ತಿಳ್ಕೊಂಡಿದ್ದೇವೆ ಅಷ್ಟೇ. ನಾವು ಅದು ಬೇರೆ ಕಡೆ ಅದಕ್ಕೆ ನಡೆಯಲ್ಲ. ಯಾರಾದರೂ ಒಪ್ಪೋದಿಲ್ಲ ಏನು ಮಾಡ್ತಾರೆ? ನಮ್ಮ ದಿವಸ ನಡೆಯೋದಿಲ್ಲ. ಒಪ್ಪ ಪೈಸೆ ವ್ಯಾಲ್ಯೂನೂ ಅಲ್ಲ. ನಮ್ಮ ಪ್ರಕಾರ 1,000 ರೂಪಾಯಿ ಇರ್ಬೋದು, ಅವ್ರ ಪ್ರಕಾರ ಪೇಪರ್ ತುಂಡು ಅಷ್ಟೇ, ಏನು ಪ್ರಯೋಜನ ಇಲ್ಲ. ಅದೇ ರೀತಿಯೇ ದಿಕ್ಕುಗಳನ್ನ ಅದೇ ಅಂದ್ಕೊಂಡಿದ್ದೇವೆ ಅಷ್ಟೇ ನಾವು. ಅದು ರಿಯಲ್ ವ್ಯಾಲ್ಯೂ ಇಲ್ಲ ಅದಕ್ಕೆ, ನಾವು ಒಪ್ಪಿರೋ ವ್ಯಾಲ್ಯೂ ಅಷ್ಟೇ. ಅದಕ್ಕೆ ಹೇಳುತ್ತಾರೆ ಹಾಗಲ್ಲ. ಕುತೋ ನೀತಿ ಚೇತ್ ನಚ ಆದಿತ್ಯೋದಯಾದಿನೈವ ದಿಕ್ಕಲ್ಪನಾ ಅಂಧಕಾರೇಪಿ ದಿಂಗ್ ಮಾತ್ರ ಪ್ರತೀತೇಹೇ ಎಲ್ಲ ಹೇಗೆ ದೃಷ್ಟಾಂತ ಕೊಡ್ತಾರೆ. ಸೂರ್ಯೋದಯ ಸೂರ್ಯಾಸ್ತಗಳಿಂದನೇ ನಾ ದಿಕ್ಕಿನ ಕಲ್ಪನೆ ಮಾಡಲಿಕ್ಕೆ ಹೊರಟಿಲ್ಲ. ಹಾಗಿದ್ರೆ ಏನಾಗ್ತಿತ್ತದು? ಕನ್ವೆನ್ಷನಲ್ ಆಗಿಬಿಡ್ತಾ ಇತ್ತು. ಹಾಗಲ್ಲ, ಆ್ಯಕ್ಚುಲಿ ರಾತ್ರಿ ಅಂಧಕಾರೇಪಿ ದಿಂಗ್ ಮಾತ್ರ ಪ್ರತೀತೇಹೇ, ಅಂಧಕಾರದಲ್ಲೂ ಇದೆ ಪ್ಲಸ್ ಕುರುಡನಿಗೂ ದಿಕ್ಕು ಗೊತ್ತಾಗುತ್ತೆ. ಕುರುಡ ಕೂಡ ಏನು ಮಾಡ್ತಾನೆ? ಈ ಕೈ ಹಿಡ್ಕೊಂಡು ಹೋದ ಕಾರಣ ಏನು? ದಿಕ್ಕು ಗೊತ್ತಿದೆ ಅವನಿಗೆ. ಈ ತಿರುಗ್ತಾನೆ ತಿರುಗ್ತಾನೆ, ಲೆಫ್ಟ್ ರೈಟ್ ಅರ್ಥ ಆಗುತ್ತೆ ಅವನಿಗೆ. ಅದು ಅರ್ಥ ಸೂರ್ಯ ನೋಡೇ ಇಲ್ಲ ಅವನ ಜನ್ಮದಲ್ಲಿ. ಅವನಿಗೂ ಏನು ಬಂದಿದೆ? ಹುಟ್ಟು ಕುರುಡ. ಅವನಿಗೇನು ಜ್ಞಾನ ಬರುತ್ತೆ? ಬರುತ್ತೆ ಅಂದಮೇಲೆ ಯಾವುದೇ ಸೊ ತಾವು ಉಪಾಧಿಯಿಂದ ಕಲ್ಪನೆ ಮಾಡಿದ್ದಲ್ಲ. ಸೂರ್ಯೋದಯ ಸೂರ್ಯಾಸ್ತ ಅವನಿಗೆ ಗೊತ್ತೇ ಇಲ್ಲ, ಆದರೂ ದಿಕ್ಕೋಪ್ತಾನಾದ್ರಿಂದ ನಚ ಆದಿತ್ಯೋದಯಾದಿನ ಇವ ದಿಕ್ಕಲ್ಪನಾ ಅಂಧಕಾರೀಪಿ ದಿಂಗ್ ಮಾತ್ರ ಪ್ರತೀತೇಹೇ. ಎಷ್ಟು ಇಂಪಾರ್ಟೆಂಟ್ ಇವೆಲ್ಲ ಕೂಡ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಆಗ ನಾವು ನಮ್ಮ ಅನುಭವದಲ್ಲಿರೋ ವಿಚಾರನೆ ತಿಳ್ಕೊಂಡಿರೋದಿಲ್ಲ. ಇದೆಲ್ಲ ಓದ್ದಾಗ ಅರ್ಥ ಆಗುತ್ತೆ. ದಿಕ್ ಸಾಮಾನ್ಯ ಸ್ವರೂಪ ಸ್ವರೂಪಂ ಆದಿತ್ಯೋದಯಾದಿ ಕಲ್ಪ್ಯಂ ಉತ ತದ್ವಿಶೇಷ ಸ್ವರೂಪಂ. ನೀವು ಆದಿತ್ಯೋದಯದಿಂದ ದಿಕ್ಕನ್ನು ಕಲ್ಪನೆ ಮಾಡ್ತೀಯೋ ಅಥವಾ ಬೇರೆ ಏನಾದ್ರು ಉಂಟು ಅಂತ ಕೇಳಿದರೆ ಬರೀ ಆದಿತ್ಯೋದಯ ಹೇಳೋದಕ್ಕೆ ಬರೋದಿಲ್ಲ. ಕಾರಣ ಅಂಧಕಾರಿ ಪ್ರೀತಿ ಪರಾಭಿಮತ ಉಪಾಧ್ಯಭಾವೋಪಲಕ್ಷಣಂ ಅಂಧಕಾರ ಗ್ರಹಣಂ. ಅಂಧಕಾರ ಪದಕ್ಕೆ ಏನರ್ಥ ಅಂದರೆ ಸೂರ್ಯೋದಯದ ಕಾನ್ಸೆಪ್ಟ್ ಇಲ್ಲದೇನೆ ಇಲ್ಲಿ ನಾವು ದಿಕ್ಕನ್ನು ವ್ಯವಹಾರ ಮಾಡ್ತಕ್ಕಂಥ ಕಾರಣ ಒಂದು ಕಾಲ ಜಾಗ ಒಂದಿದೆ ಅಂಧಕಾರ. ಇದು ದಿಕ್ಕಲ್ಪನಮ್ಮ ಉಪಾಧಿಕಂ ಸ್ಯಾತ್ ತರ್ಹಿ ಉಪಾಧಿಂಬಿನ ನೋಪಲಭ್ಯತ. ಅದು ಕಲ್ಪನೆ ಆಗಿದ್ದರೆ ಆ ಸೂರ್ಯ ಹುಟ್ಟೋದೇ ಪೂರ್ವ ಅಂತ ಅಷ್ಟೇ ಆಗಿಬಿಟ್ಟಿದ್ದರೆ ಅದರಿಂದ ಮಾತ್ರ ದಿಕ್ಕಿ ಭಾಗ ಬರೋದಾಗಿದ್ದರೆ ಅಂಧಕಾರದಲ್ಲಿ ಭಾಗ ಎಲ್ಲಿಂದ ಬಂತಾಗಿದ್ದರೆ ಅಲ್ಲೂ ಎಡಬಳ್ಳ ಕಾನ್ಸೆಪ್ಟ್ ಎಲ್ಲಿಂದ ಬಂತು? ಉಪಾಧಿನೇ ಇಲ್ಲ ಅಲ್ಲಿ. ಉಪಾಧಿ ಇಲ್ಲದೇ ವಸ್ತು ನಾವು ಎರಡು ಕೈ ಬೆರಳಿಟ್ಕೊಂಡೇವೇ ಕಾಣಿಸ್ತು. ಎರಡು ಕರೆಕ್ಟೆ, ಬೆರಳಿಟ್ಕೊಳ್ಳೋದೇ ಎರಡು ಕಾಣಿಸಿದ್ರೆ ಏನರ್ಥ? ಎರಡಿದೆ ಅಂತ ಗೊತ್ತಾಯ್ತದೆ. ಬೆರಳಿಟ್ಕೊಂಡು ಉಪಾಧಿ ಅದಿದ್ದ ಕಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಇಲ್ಲದ ಕಂಡ್ರೆ ಏನರ್ಥ? ಸತ್ಯ. ಅದು ಬಹಳ ಸುಲಭ, ಎರಡು ಎರಡೇನೆ. ಉಪಾಧಿಯಿಂದ ಬಂದದ್ದಲ್ಲ. ಅಂಧಕಾರದಲ್ಲೂ ದಿಕ್ಕುಗಳು ಕಾಣೋದ್ರಿಂದ ಆದಿತ್ಯೋದಯದ ಕಲ್ಪನೆ ಅಲ್ಲಿಲ್ಲ, ಆದ್ದರಿಂದ ಔಪಾಧಿಕವಾದದ್ದು ದಿಕ್ಕಲ್ಪನೆ ಅಲ್ಲ, ಸ್ವಾಭಾವಿಕವಾದದ್ದು. ನಹಿ ನಯನಸ್ಯ ಅಂಗುಲ್ಯವಷ್ಟಂಭೇನ ವಿನ ಅಪರಶ್ಚಂದ್ರಮಾ ಉಪಲಭ್ಯತೆ. ನಾವು ಬೆರಳನ್ನು ಕಣ್ಣಿಗೆ ಇಟ್ಕೊಂಡು ಇನ್ನೊಬ್ಬ ಚಂದ್ರ ಕಾಣೋದಿಲ್ಲ. ಇಲ್ಲಿ ಹಾಗಲ್ಲ, ಸೂರ್ಯೋದಯ ಇಲ್ಲ ಹೋದರೂ ಕಾಣುತ್ತೆ. ಉಪಾಧಿ ಅಂತ ಕರಿಬೇಕಾದ್ರೆ ಏನಿರಬೇಕು ಗೊತ್ತಾ? ಇವತ್ತು ಅರ್ಧೇಂದ್ರ ಸಂಯೋಗ ಉಪಾಧಿ. ಯಾಕೆ? ಹಸಿಗೆ ಸೌದೆ ಇದ್ದರೆ ಮಾತ್ರ ಹೊಗೆ ಬರ್ತಿಲ್ಲ, ಹೊಗೆ ಬರೋದಿಲ್ಲ, ಅದಕ್ಕೆ ಉಪಾಧಿ ಅಂತ ಕರೀತೇವೆ. ಹೋಗ್ತಾನೆ ಅಲ್ಲಿ ಬೆರಳಿಟ್ಕೊಂಡ್ರೆ ಮಾತ್ರ ಎರಡು ಕಾಣಿಸಿಲ್ಲ, ಕಾಣಿಸ್ ಅದು ಉಪಾಧಿ. ಆದರೆ ಸೂರ್ಯೋದಯದ ಕಾನ್ಸೆಪ್ಟೇ ಇಲ್ಲದೇನೆ ನಾವು ದಿಕ್ಕುಗಳು ಮಾತಾಡಲಿಕ್ಕೆ ಹೊರಟಾಗ ಸೂರ್ಯೋದಯಾದಿಗಳಿಂದ ಆ ಉಪಾಧಿನ ಮಾಡಿಕೊಂಡು ದಿಕ್ಕು ಹೇಳ್ತೇವೆ ಎಂಬುದು ಸರಿಯಲ್ಲ. ಅವಕಾಶ ಮಾತ್ರ ಮಿತಿಗುಚ್ಚತೆ ಅದಕ್ಕೆ ಹೇಳ್ತದೆ. ದಿಕ್ಕಿಗೆ ಅರ್ಥ ಏನು? ಉಪಲಭ್ಯತೆ ಚ ಉಪಾಧಿತ್ವಾಭಿ ಅಭಿಮತ ಆದಿತ್ಯೋದಯಾದಿ ಅಭಾವೇ ಪಿ ದಿಕ್ ಸ್ವರೂಪಂ ತತ್ ಕಥಂ ತದ್ ಉಪಾಧಿಕಂ ಸ್ಯಾಂ. ಅವಕಾಶ ಮಾತ್ರ ಮಿತಿಗುಚ್ಚತೆ. ದಿಕ್ಕಂದ್ರೇನು? ಸ್ಪೇಸ್ ಅಂತ ಅರ್ಥ. ಅವಕಾಶ ಮಾತ್ರ ತಚ್ಚ ಪರನಿರಪೇಕ್ಷೇಣ ಇವ ಸಾಕ್ಷಿಣ ಸರ್ವಾವಸ್ಥಾಸು ಪ್ರಾಣಭೃನ್ ಮಾತ್ರ ಸಿದ್ಧಂ. ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬನಿಗೂ ಕೂಡ, ಪ್ರತಿಯೊಬ್ಬ ಚೇತನಕ್ಕೂ ಏನು ಗೊತ್ತು? ದಿಕ್ಕಿನ ಕಾನ್ಸೆಪ್ಟ್ ಇದೆ. ಮನುಷ್ಯನಿಗಲ್ಲ, ಪ್ರಾಣ ಇದ್ರೆ ಸಾಕು, ಇರುವೆಗಳಿರುತ್ತೆ. ಒಂದು ಕಡೆ ಬೆಂಕಿ ಇರುತ್ತೆ, ಆ ಕಡೆ ಹೋಗೋದು ಏನು ಮಾಡಿದ್ರೆ ಹೋಗೋದಿಲ್ಲ. ಸಕ್ಕರೆ ಈ ಕಡೆ ಹೋಗುತ್ತೆ, ಈಗ ಈ ಕಡೆ ಆ ಕಡೆ ಗೊತ್ತ ಅವಕ್ಕೆ. ತಕ್ಷಣ ಡೈವರ್ಟ್ ಮಾಡುತ್ತೆ, ಈಗ ಹೋಗೋದನ್ನು ಡೈವರ್ಟ್ ಮಾಡುತ್ತೆ. ಯಾತಕ್ಕೆ? ದಿಕ್ಕಿನ ಕಾನ್ಸೆಪ್ಟ್ ಅದಕ್ಕಿದೆ. ಇಲ್ಲದೆ ಹೋಗಿದ್ರೆ ಏನು ಹಾಗೆ ನಿಂತ್ಕೊಂಡ್ಬಿಡ್ತಿತ್ತು, ಎಲ್ಲ ಮುಂದೆ ಹೋಗ್ತಿತ್ತು ಹಾಗೆ. ಸೂರ್ಯೋದಯ ಏನು ಗೊತ್ತಾಗಲ್ಲ ಅದಕ್ಕೆ. ಆದರೂ ಏನು ಕಾನ್ಸೆಪ್ಟ್ ಇದೆ? ತಿಕ್ಕಿನ ಕಾನ್ಸೆಪ್ಟ್ ಇದೆ. ಯಾತಕ್ಕೆ ಸಾಕ್ಷಿ ಸಿದ್ಧಾಂತ ಅದು ಹೇಳ್ತಾರೆ. ಸಾಕ್ಷಿಣ ಸರ್ವಾವಸ್ಥಾಸು ಪ್ರಾಣಭನ್ಮಾತ್ರಸ್ಯ ಸಿದ್ಧಂ. ಸರ್ವಾವಸ್ಥಾಸು ಅಂತ ಹೇಳಿದ ಮಲಗಿರ್ತಾನೆ, ಬಗ್ಲಾಗ್ತಾನೆ, ಗೊತ್ತೇ ಇಲ್ಲ ಬಗ್ಲಾಗಿದ್ದ ಅವನಿಗೆ. ಆಗಲೇ ಏನು ಗೊತ್ತಿದೆ ಅವನಿಗೆ? ಎಡಬಲ ಗೊತ್ತಿದೆ ಅವನಿಗೆ. ಯಾತಕ್ಕೆ ಸಾಕ್ಷಿ ವರ್ಕ್ ಮಾಡ್ತಿದೆ. ಸಾಕ್ಷಿ ವರ್ಕ್ ಮಾಡ್ತಿರೋದ್ರಿಂದ ಕಣ್ಣು ಗೊತ್ತಿಲ್ಲ, ಕಾಲು ಏನೂ ಗೊತ್ತಿಲ್ಲ, ಇಷ್ಟಾದ್ರೂ ವೃತ್ತಿ ಎಲ್ಲ ಮಾಡ್ತಿರ್ತಾನ. ಕಾರಣ ಏನು ಅಂದರೆ ಸಾಕ್ಷಿಸಿದ್ಧವಾದ ವಿಚಾರ. ಸರ್ವಾವಸ್ಥಾ ಪದಕ್ಕೆ ಅದೇ ಅರ್ಥ. ಜಾಗ್ರದ ಅವಸ್ಥ, ಸ್ವಪ್ನಾವಸ್ಥ, ಸುಷುಪ್ತ ಅವಸ್ಥ, ಮೂರವಸ್ಥೆಗಳಲ್ಲೂ ಕೂಡ ಜ್ಞಾಪಕ ಇದೆ. ಕಥಂ ಅನ್ಯಥಾ ಅಂಧಕಾರೇ ಕರಪ್ರಸಾರಣಮಿ ಕುರಿಯು. ಇಲ್ಲದೆ ಹೋಗಿದ್ದೆ ದಿಕ್ಕಿನಲ್ಲಿ ಹೇಗೆ ಹೀಗೆ ಮಾಡ್ಕೊಂಡು ಹೋಗ್ತಿರಲಿಲ್ಲ, ಕತ್ತಲಲ್ಲಿ ಹೋಗ್ಬೇಕಾರೆ ಹೀಗೆ ಮಾಡ್ಕೊಂಡು ಯಾಕೆ ಹೋಗ್ತಿದ್ರು ಅಂದರೆ ದಿಕ್ಕಿನ ಕಾನ್ಸೆಪ್ಟ್ ಇದ್ದಕ್ಕೆ ಹೋಗ್ತಾ. ಇಲ್ಲದೆ ಹೋದರೆ ಸದ್ಯ ಸೂರ್ಯ ಮುಳಿದ ದಿಕ್ಕಿನ ಯೋಚನೆ ಅನ್ಕೊಂಡ್ಬಿಟ್ರೆ ಮಾಡಬೇಕೀಗ. ಸದ್ಯ ಸೂರ್ಯ ಮುಳುಗೋಗ್ಬಿಟ್ಟ ದಿಕ್ಕಿನ ಯೋಚನೆಯೇ ಇಲ್ಲ ಅಂತ ಅವ್ರಿಗೆ ಯಾರು ಅನ್ಕೋತಾರ? ಇನ್ನೂ ಹುಷಾರಾಗ್ತಾನೆ ಇನ್ನೂ ಕೂಡ. ಯಾಕೆ? ಸೂರ್ಯ ಇದ್ದಾಗ ಸರಿಯಾಗಿ ಗುರುತು ಸುಲಭ ಗುರುತಿಸಿದ್ದು, ಗುರುತು ಸಿಗೋದು ಕಷ್ಟ. ಈಗ ಕಲ್ಪನೆ ಅಲ್ಲ, ಗುರುತು ಸಿಗೋದಕ್ಕೆ ಉಪಯೋಗಿಸ್ತೇವೆ. ಸೂರ್ಯೋದಯನ ಹೊರತು ಇದಕ್ಕಲ್ಲ. ಕಥಂ ಅನ್ಯಥಾ ಅಂಧಕಾರ್ಯ ಕರಪ್ರಸಾರಣಮಿ ಕುರಿಯು. ಪ್ರಸಾರಣ ಅಂದರೆ ಚಾಚೋದು, ಕೈ ಚಾಚೋದು. ದ್ವಿತೀಯೇಪಿ ಕಿಂ ದಿಗ್ವಿಶೇಷ ಸ್ವರೂಪ ಮಾತ್ರ ಆದಿತ್ಯೋದಯಾದಿನ ಕಲ್ಪ್ಯಂ ಉತ ತದೀಯಂ ಪ್ರಾಚ್ಯಾದಿತ್ವಂ ತತ್ರ ಆದ್ಯಶ್ಚೇತ ಏತದೇವ ಉತ್ತರಂ ಅಂಧಕಾರೇಪಿ ಇತಿ. ಅಂಧಕ ಅವಕಾಶ ಭಾಗಾಯೇ ಭಿ ದಿಗ್ವಿಶೇಷಾಃ. ಕೊನೆಗೆ ಏನಾರು ಆಯ್ತು ಬಿಡಿ, ದಿಕ್ಕು ಒಪ್ಕೊಂಡ್ಬಿಡ್ತೇನೆ. ದಿಕ್ಕಿನ ವಿಶೇಷ ಒಪ್ಪಲ್ಲ ಅಂತ ಕೇಳಿದರೆ ವಿಶೇಷನೂ ಒಪ್ಪಬೇಕು. ದಿಕ್ಕು ಅಂಧಕಾರದಲ್ಲಿ ಕಾಣುತ್ತೆ, ದಿಗ್ವಿಶೇಷ ಅಂಧಕಾರದಲ್ಲಿ ಕಾಣುತ್ತೆ. ಕತ್ತಲಲ್ಲಿ ಹೋಗ್ತಿರ್ತಾನೆ, ತೊಗೊಂಡು ಬಾ ಅಂತ ಕೂತಿರ್ತಾರೆ, ಬೆಳಕಿನಲ್ಲಿ ಅವರು ಇರ್ತಾರೆ, ಸಿಗಲಿಲ್ಲ ಅಂತಾರೆ. ಸೊ ಎಡಕ್ಕೆ ನೋಡು ಅಂತ ಹೇಳ್ತಾರೆ, ಬಲಕ್ಕೆ ನೋಡು ಅಂತ ಹೇಳ್ತಾರೆ. ಅಲ್ಲೇನದು ವಿಶೇಷ ಇದ್ದದ್ದೆ ಕೇಳ್ತಿರೋ. ವಿಶೇಷ ಇಲ್ಲದೆ ಹೋಗಿದ್ರೆ ಎಲ್ಲಿ ಕಚ್ಚಾದರೂ ಸಿಗಬೇಕಾಗಿತ್ತು. ಕತ್ತಲಲ್ಲಿ ಪದಾರ್ಥ ಸಿಗೋದಿಲ್ಲ, ಯಾತಕ್ಕೆ? ಅಲ್ಲೂ ದಿಕ್ಕಿನ ಕಾನ್ಸೆಪ್ಟ್ ಇದೆ. ಅದಕ್ಕೆ ಹೇಳಿದರು ಸೂರ್ಯೋದಯಾದಿಗಳನ್ನು ದಿಕ್ಕಲ್ಪನ ಇಲ್ಲ ಅಲ್ಲ ಅಷ್ಟೇ ಅಲ್ಲ, ಅವು ದಿಕ್ಕಿನ ವಿಭಾಗ ಕೂಡ ಸೂರ್ಯೋದಯಗಳು ಡಿಪೆಂಡ್ ಆಗೇ ಇಲ್ಲ. ಕಥಂ ಅನ್ಯಥಾ ಹೇಳ್ತಾರೆ, ತೇಪಿ ಆದಿತ್ಯೋದರ ನಿರಕಾಶ ಸಾಕ್ಷಿಣೈ ಬರುದಿ ಅಂತೆ. ಕಥಂ ಅನ್ಯಥಾ ತದಭಾವೇಪಿ ಮೂರ್ತಾಂತರ ಅವಷ್ಟಬ್ಧ ಆಕಾಶ ಭಾಗ ಪರಿತ್ಯಾಗೇನ ಭಾಗಾಂತರೇ ಕರಪ್ರಸರಣಾಧಿಕಂ ಕ್ರಿಯತೆ. ಕತ್ತಲ್ಲಿ ಹೋಗ್ತಾ ಇದ್ದ, ಅಡ್ಡ ಬಂತು ಗೋಡೆ, ಸೈಡ್ಗೆ ಹೋದ, ಮತ್ತೆ ಬಾಗಿಲು ಸಿಗೋವರೆಗೂ ಹೋದ. ಯಾಕೆ? ಬೇರೆ ಜಾಗ ಅಂತ ಗೊತ್ತು ಅವನಿಗೆ. ಇಲ್ಲಿ ಬಾಗಿಲಿದೆ, ಇಲ್ಲಿ ಬಾಗಿಲಿಲ್ಲ, ಇಲ್ಲಿ ಬಾಗಿಲಿಲ್ಲ, ಅಲ್ಲಿ ಬಾಗಿಲಿರಬೇಕು. ಇದ್ದುಕೊಂಡೇ ಮುಂದೆ ಹೋಗ್ತಾ ಇದ್ದ. ನಚ ಭಾಗ ನಮ್ಮ ಉಪಾಧಿಕತ್ವ, ಆ ಭಾಗಗಳ ಉಪಾಧಿಕ ಅಲ್ಲ, ಸ್ವತೋ ನಿರ್ಭಾಗಸ್ಯ ಉಪಾಧಿನಾಪಿ ಸಂಬಂಧಾಭಾವ. ಉಪಾಧಿ ಬರಬೇಕಾದ್ರೆ ಅಲ್ಲ ರೀ, ವಸ್ತು ಇದೆ ಒಪ್ಕೋತೇವೆ, ಭಾಗ ಮಾತ್ರ ಉಪಾಧಿಯಿಂದ ಬಂತು ಅಂತ ಹೇಳಿದ. ಭಾಗ ಮಾತ್ರ ಉಪಾಧಿಯಿಂದ ಬಂತು. ಅದು ಪುತ್ರ ಎಲ್ಲಿ ಕೊಟ್ಟಿದ್ದಾರೆ ಈಗ? ಏನಂತ ಕೊಟ್ರಲ್ಲಿ? ಭಾಗ ಕ್ರಿಯೇಟ್ ಮಾಡೋ ಶಕ್ತಿ ಇಲ್ಲ, ಭಾಗ ಇದ್ರೆ ಮಾತ್ರ ತೋರಿಸ್ಕೊಡುತ್ತೆ ಹೊರತು ವಿದ್ಯಮಾನೇ ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವ ಕಾರಕ. ಪದ ಜ್ಞಾಪಕ ಇರಬೇಕು. ಉಪಾಧಿಗೆ ಭೇದ ಕ್ರಿಯೇಟ್ ಮಾಡೋ ಶಕ್ತಿ ಇಲ್ಲ, ಅದು ಬೇರೋ ಬೇರೆ ತೋರಿಸೋ ಶಕ್ತಿ ಇದೆ ಅಷ್ಟೇ, ಕ್ರಿಯೇಟ್ ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿದ್ದಾರೆ. ದೇರ್ಫೋರ್ ಅದನ್ನ ಇಲ್ಲಿ ಹಿಂಟ್ ಮಾಡಿಬಿಟ್ರೆ ಅಷ್ಟೇ, ಡೀಟೇಲ್ ಆಗಿ ಅಲ್ಲಿ ಹೇಳ್ತಾರೆ. ಈಗ ವರ್ಣನೆ ನೋಡಿ, ನಿರ್ಭಾಗಸ್ಯ ಉಪಾಧಿನಾಪಿ ಸಂಬಂಧಾಭಾವ. ಯಾವುದಕ್ಕೆ ಭಾಗವೇ ಇಲ್ಲವೇ ಇಲ್ಲೋ ಅದು ಉಪಾಧಿ ಟಚ್ ಆಗೋ ಚಾನ್ಸ್ ಕೂಡ ಇಲ್ಲ. ಪ್ರಾಚ್ಯಾದಿತ್ವಂಚ ಏದಿ ತತ್ತ ಸ್ವಲಕ್ಷಣಂ ತದಯ ತದಾ ಏತದೇವ ಉತ್ತರಂ ಅಂಧಕಾರೇಪಿ. ಹಾಗಿದ್ರೆ ಪ್ರಾಚ್ಯಾದಿಗಳು ಕೂಡ ಸ್ವಲಕ್ಷಣ ಅಂತ ಅದಕ್ಕೆ ಹೇಳ್ತೇವೆ ಅಂದರೆ ನೋಡು, ಅಥ ಪ್ರಾಚ್ಯಾದಿ ಶಬ್ದವಾಚ್ಯತ್ವಂ ತದಪಿ ಶಬ್ದಾರ್ಥ ಸಂಬಂಧಸ್ಯ ಉತ್ಪತ್ತಿಕತ್ವೇನ ನ ಕಾಲ್ಪನಿಕ. ಹೋಗ್ಲಿ ಬಿಡಿ, ಈ ಪ್ರಾಚ್ಯ ಅಂದರೆ ಪೂರ್ವ, ಪ್ರತೀಚಿ ಉತ್ತರ, ಪ್ರತೀಚಿ ಪಶ್ಚಿಮ, ಇವಾದರೂ ಕಾಲ್ಪನಿಕ ಅಂತ ಹೇಳ್ತೇನೆ ಅಂದರೆ ಇವೂ ಕಾಲ್ಪನಿಕ ಅಲ್ಲ. ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಏನಾಗಿರುತ್ತೆ ಯಾವಾಗಲೂ? ಅದು ಜೊತೆಗೇ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಶಬ್ದಕ್ಕೂ ಅರ್ಥಕ್ಕಿರೋ ಸಂಬಂಧ ಎಂಥದ್ದದು? ನ್ಯಾಚುರಲ್ ಸಂಬಂಧ. ಅದು ಕೂಡ ಔಪಾಧಿಕ ಅಲ್ಲ, ಅದು ನ್ಯಾಚುರಲ್ಲೇ. ಶಬ್ದಾರ್ಥ ಸಂಬಂಧಸ್ಯ ಔತ್ಪತ್ತಿಕತ್ವೇನ, ಅರ್ಥ ಆಯ್ತಾ? ಶಬ್ದಕ್ಕೂ ಅರ್ಥಕ್ಕೂ ಏನಿದೆ ಯಾವಾಗಲೂ ಕೂಡ ನ್ಯಾಚುರಲ್ ರಿಲೇಷನ್ಶಿಪ್ಪು, ಔಪಾಧಿಕವಾದದ್ದಲ್ಲ. ಮೈಕಿಗೆ ಮೈಕ್ ಅನ್ನೋ ಹೆಸರು, ಮೈಕ್ ಅಂತ ಪದ ಯಾವಾಗ ಬಂತೋ, ಮೈಕ್ ಬಂದು ಪದ ಹೇಳೋದಕ್ಕೆ ಹುಟ್ಟುತ್ತೆ ಹೊರತು ಬೇರೆದಕ್ಕಲ್ಲ. ಮೈಕ್ ಅನ್ನೋ ಪದ ಇದೆ, ಅದು ಪದಾರ್ಥ ಇಲ್ಲ ಅಂತ ಹೇಳಬಾರ್ದು. ಶಶಿವಿಷಾಣ ಇದೆ, ಶಶಿವಿಷಾಣ ಪದ ಹೇಗೆ ಬಂದಿದೆ? ಅದಿಲ್ಲ ಅಂತಲೇ ಬಂದಿದೆ. ಶಶಿವಿಷಾಣ ಇಲ್ಲ, ಶಕ್ತಿ ರಜತ ಇಲ್ಲ, ಶಕ್ತಿ ಇದೆ ರಜತ ಇದೆ ಅಂತ ಹೇಳೋದ್ರಿಂದ ಶಬ್ದಕ್ಕೂ ಅರ್ಥಕ್ಕಿರೋ ಒಂದು ವಾಚ್ಯವಾಚಕ ಭಾವ ಸಂಬಂಧ ಅಂತಾರೆ. ಶಬ್ದ ಅಂಬದೇನದು ವಾಚಕ, ಅರ್ಥ ಅಂಬದೇನದು ವಾಚ್ಯ. ಸೊ ವಾಚ್ಯವಾಚಕ ಭಾವ ಸಂಬಂಧ ಅಂಬದೇನ ಶಬ್ದಗಳಿಗೆ ನ್ಯಾಚುರಲ್, ಅದು ಕೂಡ ಕಾಲ್ಪನಿಕವಾದದ್ದಲ್ಲ. ಏವಂ ತರ್ಹಿ ದಿಕ್ಪ್ರತೀತ್ಯರ್ಥಿರ ಕಿಮಿತ್ಯೆ ಆದಿತ್ಯೋದಯಾದಿಕಂ ಪ್ರತಿಷ್ಠಂತೆ ಇತ್ಯದಾಹ ತಾದಾಚಿತ್ಕಿ. ಅಲ್ರಿ, ಭಾರಿ ಸಿಟ್ಟು ಬಂತು ಕೊನೆಗೆ ಅವನಿಗೆ. ಹಾಗಿದ್ರೆ ಸೂರ್ಯ ಹುಟ್ಟೋದಕ್ಕೆ ಒಂದು ಪೂರ್ವ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದ. ಜೋರ ಸಿಟ್ಟು ಬಂದು ಕೊನೆಗೆ ಹೇಳ್ತಾನೆ ಅವನು, ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ ದಡ್ಡ ಅಷ್ಟೇನೆ. ಕಾದಾಚಿತ್ ಭ್ರಾಂತಿರೇವ ಆದಿತ್ಯೋದಯಾದಿ ದರ್ಶನ ನಿವಾರ್ಯತೆ. ಸೂರ್ಯೋದಯದಿಂದ ನಮಗೆ ಇರೋ ಪೂರ್ವದಿಕ್ಕೆ ಅರ್ಥ ಆಗುತ್ತಷ್ಟೇ. ಇವರು ಅರ್ಥ ಆಗ್ಲಿಕ್ಕೆ ಸೂರ್ಯೋದಯಕ್ಕೆ ಉಪಯೋಗಿಸೋದು, ಕ್ರಿಯೇಟ್ ಮಾಡಲಿಕ್ಕೆ ಉಪಯೋಗಿಸೋದಿಲ್ಲ. ಸೂರ್ಯೋದಯದಿಂದ ಪೂರ್ವದಿಕ್ಕೆ ಕ್ರಿಯೇಟ್ ಆಗೋದಿಲ್ಲ. ಸೂರ್ಯೋದಯ ಆಗೋದಿಕ್ಕೆ ಏನದು ಪೂರ್ವಾಂತ ಗೊತ್ತಾಗುತ್ತಷ್ಟೇ. ಕ್ರಿಯೇಟ್ ಆಗೋದು ಬೇರೆ, ಗೊತ್ತಾಗೋದು ಬೇರೆ. ಗೊತ್ತಾಗ್ಲಿಕ್ಕೆ ಉಪಯೋಗಿಸ್ತಾ ಇರುತ್ತೆ, ಬೇರೆ ಬೇರೆಯವ್ರಿಗೆ ಹೋಗಿರ್ತಾನೆ, ಯಾರು ಹೇಳೋರಿಲ್ಲ. ಅವ್ರ ದಿಕ್ಕು ಯಾವುದೋ ನೋಡಿದ, ಫಸ್ಟ್ ಸೂರ್ಯೋದಯ ಕಡಿಸಿ ಅದಿಲ್ಲದ ಇನ್ನೂ ಯೋಚನೆ ಮಾಡ್ತಾ ಕೊಡ್ಬೇಕಾಗಿಲ್ಲ, ಯಾರೋ ಬರೋರಿಗೆ ಕಾಯ್ತೀನಿ ಅಂತೇಳಿ ಅಷ್ಟೇ. ಸೊ ಪೂರ್ವ ಯಾವ ಇದೆ ಅಂತ ಗೊತ್ತವನಿಗೆ ಯಾವುದೊಂದು ಗೊತ್ತಿಲ್ಲ ಅಷ್ಟೇ. ಯಾವುದೊಂದು ಗೊತ್ತಾಗ್ಲಿಕ್ಕೆ ಏನು ಬೇಕಾಯಿತು? ಸೂರ್ಯೋದಯ ಬೇಕಾಯ್ತು. ಯಾವುದು ಕ್ರಿಯೇಟ್ ಮಾಡಲಿಕ್ಕೆ ಬೇಕಾಗಲಿ, ಗೊತ್ತಾಗ್ಲಿಕ್ಕೆ ಬೇಕಾಯ್ತು ಅಷ್ಟೇ. ಎಷ್ಟು ಸುಲಭ ಇದೆ ಉತ್ತರ ಅಂತ ಹೇಳ್ತಾರೆ. ಕಾದಾತೀರ್ಥ ಭ್ರಾಂತಿರೇವ ಆದಿತ್ಯೋದಯಾದಿ ದರ್ಶನಾತ್ ನಿವಾರ್ಯತೇ. ದಿಕ್ಕುಗಳು ಕಾದಾಚಿತ್ಕ, ಕಾದಾಚಿತ್ಕ ಅಂದ್ರೇನು? ನ್ಯಾಚುರಲ್ ಅಲ್ಲ, ಅವು ಟೆಂಪರರಿ ಅಂತ ಹೇಳೋ ಕಾನ್ಸೆಪ್ಟು. ಸೂರ್ಯೋದಯದ ಗುರುತಿಸ್ತೇವೆ ಅಂತ ಹೇಳಿದ್ರಿಂದನೇ ಅದು ನಿತ್ಯ ಅಂತ ಐತೆ ಹೊರತು ಅನಿತ್ಯ ಅಂತ ಆಗಲಿಲ್ಲ. ಕಾದಾಚಿತ್ತ ಭ್ರಾಂತಿರೇವ ಆದಿತ್ಯೋದಯಾದಿ ದರ್ಶನ ಅನಿವಾರ್ಯತೆ. ಇಷ್ಟೆಲ್ಲ ಟೀಕಾರ ಬರಿಬೇಕಾದ್ರೆ ಏನಾಗಿತ್ತು? 20 ವರ್ಷ ಏನೂ ಗೊತ್ತಿಲ್ಲದಿದ್ದಾರೆ ಅವರು, ಏನೇನೂ ಗೊತ್ತಿಲ್ಲ. ಆಮೇಲೆ ಗೊತ್ತಿದ್ದು ಬರೀತಾರೆ. ಆಮೇಲೆ ಬಿದ್ದಿದ್ದೆ 50 ವರ್ಷ ಅಷ್ಟೇ, ತಿಳಿತಿಲ್ಲ. 50 ವರ್ಷ ಸುಧಾ ಮಂಗಳ ಆಗೋದು ಕಷ್ಟ ಅಂತ ಹೊತ್ತಿನಲ್ಲಿ ಅವರು ಓದಿ ಇಷ್ಟೆಲ್ಲ ಬರಲಿಕ್ಕೆ ಸಾಧ್ಯ ಇತ್ತ? ಎಲ್ಲ ಮತನ ಓದಿ ಸೋತ್ರಾದಿವರು ಯಾರು ಏನು ಹೇಳ್ತಾರೆ, ಎಲ್ಲಿ ಹೇಳ್ತಾರೆ, ಏನು ತಪ್ಪುಗಳು. ಇವತ್ತು ಎಷ್ಟು ಮಂದಿ ಟೀಕಾರರು ಬೇರೆ ಮತಗಳ ಬಗ್ಗೆ ಬರೀತಾರೆ ಅಂದರೆ ಬೇರೆಯವರು ಹೇಳ್ತಾರೆ, ಬೇರೆ ಮತನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಟೀಕಾರರು ಅಂತ ಓದಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವತ್ತು ಅದ್ವೈತಗಳು ಅದ್ವೈತ ಏನು ಹೇಳ್ತದೆ ಅಂತ ಸರಿಯಾಗಿ ಅದ್ವೈತ ಗ್ರಂಥ ಓದಿದ್ರೆ ಗೊತ್ತಾಗೋದಿಲ್ಲ. ಯಾವುದು ಓದ್ಬೇಕು ಅದಕ್ಕೆ? ಟೀಕಾರರು ಮತ್ತೆ ಓದಬೇಕು. ಇದೆಲ್ಲ ಏನಿದೆ ಸಿಂಪ್ಲಿ ಎಕ್ಸೆಪ್ಷನ್ಲಿ ಗ್ರೇಟ್ ಹೌದಲ್ಲ, ಅದಕ್ಕೆ ಟೀಕಾರರು ಯಾತಕ್ಕೆ ದೇವರು ಹಾಗೆ ಮಾಡಿದ್ರು ಅಂತ ಹೇಳ್ತಾರೆ. ಅಕಸ್ಮಾತ್ ಅವ್ರು ಪಂಡಿತರ ಮನೆಯಲ್ಲೇ ಹುಟ್ಟುಬಿಟ್ಟಿದ್ದಿದ್ರೆ, ತಂದೆ ತಾಯಿ ವಿದ್ವಾಂಸರಾಗಿಬಿಟ್ಟಿದ್ದಿದ್ರೆ, ಚಿಕ್ಕದಿಂದ ಪಾಠ ಗಿಟ್ಟ ಆಗಿಬಿಟ್ಟಿದ್ರೆ, ಪಾಪ ಹಾರ್ಡ್ ಎಫರ್ಟ್ಸಿಂದ ಮಾಡಿಬಿಟ್ರು ಅಂತ ಹೇಳ್ಬೋದಾಗಿದೆ. 20 ವರ್ಷದ ಏನೇನೋ ಗೊತ್ತಿಲ್ಲ ಅವರಿಗೆ. ಆಮೇಲೆ ನೋಡಿದರೆ ಅವ್ರು ಹೇಳಿದ ಪೂರ್ತಿ ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಬೆತ್ತಿ ಬರೀತಾರೆ. ಕೊನೆಗೆ ಏನು ಹೇಳಿದ್ರು ಟೀಕಾ ರಾಯರು ಬರೀತಾರೆ, ಅದನ್ನೆಲ್ಲ ಪೂರ್ತಿ ಹೇಳೋದಕ್ಕೆ ಅವರೇ ಸವಾಸರು ಅಂತ ಹೇಳ್ಬಿಡ್ತಾರೆ. ಅಂಥ ಮಹಾನುಭಾವರು ಇರಬೇಕಾದ್ರೆ ಅದೇನು ತೋರಿಸುತ್ತದೋ, ದೇವರು ಏನು ತೋರಿಸ್ತಾ ಇದರಿಂದ? ಪುನರ್ಜನ್ಮ ಸತ್ಯ, ಗೊತ್ತಾಯ್ತಾ? ಮತ್ತು ದೊಡ್ಡ ಸ್ಥಿತಿಗೆ ಮೊದಲಾದವುಗಳು ನ್ಯಾಚುರಲ್ ಅವೆಲ್ಲ, ಕ್ರಿಯೇಟ್ ಮಾಡಿದ್ರೆ ಬರೋದಿಲ್ಲ. ಅವನ್ನೆಲ್ಲವನ್ನು ಕೂಡ ತಿಳಿಸಿಕೊಡ್ಲಿಕ್ಕೆ ಅಷ್ಟು ಮಾಡಿದ್ದಾರೆ. ಬಿಡಿಸಿ ಬಿಡಿಸಿ ಅವ್ರು ಸೂಕ್ಷ್ಮ ಇರುತ್ತಲ್ಲ, ಸೂಕ್ಷ್ಮಾಂಶಗಳನ್ನು ಹೇಳ್ತಾರೆ, ಅವರೇ ನೋಟಿಸ್ ಮಾಡಿರೋದಿಲ್ಲ. ಅದನ್ನು ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗಬೇಕು, ಅದನ್ನೆಲ್ಲ ತೋರಿಸ್ಕೊಡ್ತಾರೆ. ದಿಕ್ಸ್ವರೂಪ ತದ್ವಿಶೇಷಯ ಸಿದ್ಧತ್ವೇಪಿ ದಿಗಂತರೇ ದಿಗಂತರತ್ವ ಭ್ರಾಂತಿಂ ನಿವರ್ತಯಿತುಮೇವ ತತ್ಪ್ರತಿ ಕ್ಷಣಂ. ಅದಕ್ಕೇನೆ ದಿಕ್ಸ್ವರೂಪ ಗೊತ್ತವನಿಗೆ ಪೂರ್ವ ಪಶ್ಚಿಮ ಎಲ್ಲ ಗೊತ್ತು, ಅಲ್ಲಿ ಯಾವುದೊಂದು ಗೊತ್ತಾಗ್ತಾ ಇಲ್ಲ. ಆಗ ಸೂರ್ಯೋದಯ ನೋಡ್ಕೊಂಡ್ಬಿಟ್ಟು ಏನು ಮಾಡಿದ್ರೆ ಗೊತ್ತಾಯ್ತು, ಬೆಳಗಿನ ಯಾವ ಸ್ಥಾನಕ್ಕೆ ಹೋದಾಗ ಗೊತ್ತಾಗ್ತಾ ಇಲ್ಲ ನಿನ್ನೂ ಕೂಡ. ಸ್ವಲ್ಪ ತಿನ ಅರುಣೋದಯದ ಶುರುವಾಯ್ತಾಗಲೇ, ಓ ದಿಕ್ಕು ಕೆಂಪಾಗಲಿ, ಇಲ್ಲಿ ಸೂರ್ಯ ಹುಟ್ಟೋ ದಿಕ್ಕಿದು, ಇದು ಪೂರ್ವ ತಿಳ್ಕೊಂಡ್ಬಿಟ್ಟ ಅಷ್ಟೇ. ಇವರು ಪೂರ್ವನೇ ಇಲ್ಲ ಅಂತ ಭಾವಿಸ್ಲಿಕ್ಕೆ ಹೋಗಲಿಲ್ಲ. ದೇರ್ಫೋರ್ ದಿಕ್ಕುಗಳು ಯಾವಾಗಲೂ ಏನಾಗಿವೆ? ಅವು ಇದ್ದೇವೆ, ನಿತ್ಯವಾಗಿವೆ. ಅದನ್ನು ನೀನು ಒಪ್ಪಲೇಬೇಕು, ಒಪ್ಪಿದ್ದೆ. ಅವು ಹೇಗೆ ನಿತ್ಯನೋ, ವರ್ಣಗಳು ಹಾಗೆ ನಿತ್ಯ. ಅಲ್ಲಿ ವಾಪಸ್ ಹೋಗ್ಬೇಕು ಮತ್ತೆ. ಇಷ್ಟೆಲ್ಲ ಹೇಳಿದ್ದೆ ಅದಕ್ಕೋಸ್ಕರ ವರ್ಣನಿತ್ಯತ್ವ ಅದಕ್ಕೆ ಹೊರಟು. ಇಷ್ಟು ಎಷ್ಟೇ ಕಲಿಸಿಕೊಂಡ್ರು ಕೂಡ ಬಾಯಲ್ಲಿ ಇಟ್ಕೋಬೇಕಲ್ಲ, ಮತ್ತೆ ಕಲಿಸಿಟ್ಬಿಟ್ರೆ ಒಂದು ಕಡೆಗೆ ಏನು ಉಪಯೋಗ? ಇಷ್ಟೆಲ್ಲ ಮಾಡಿದ ಕೊನೆಗೆ ಅದಕ್ಕದು ಹೊಟ್ಟೆಗೆ ಹಾಕ್ಲಿಕ್ಕೆ ಆಗೋ, ತಲೆಗೆ ಹಾಕೊಳ್ಳಕ್ಕೆ ಕೊನೆ ಫೈನಲಿ ಎಂಡ್ ಆಗ್ಬೇಕಂತ ಅಲ್ಲಿಗೆ ನಾಳೆ ಕಂಡು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ತೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯ ಆದಿ.